ಶೇಷದೇವರ ಅಂತರ್ಗತ ಲಕ್ಷ್ಮೀನಾರಾಯಣನನ್ನ ಚಿಂತನೆ ಮಾಡಬೇಕು. ಆ ಭಗವಂತನ ಮೂರ್ತಿಗೆ ನಮಸ್ಕಾರವನ್ನು ಸಲ್ಲಿಸಿ ಒಂದು ಕಳಗ ಬಂದರೆ ಉರಃ ಪ್ರಾಂತ ಉರಸ್ಸು, ಉರಸ್ಸಿನಲ್ಲಿ ಮಹರ್ಲೋಕ, ಹನ್ನೆರಡು ದಳಕಮಲ. ಆ ಹನ್ನೆರಡು ದಳದ ಕಮಲದಲ್ಲಿ ಹನ್ನೆರಡು ಭಗವದ್ ರೂಪಗಳು ನಿಂತಿವೆ. ಮಧ್ಯದಲ್ಲಿ ಲಕ್ಷ್ಮೀನಾರಸಿಂಹ, ಆತನನ್ನ ರುದ್ರದೇವರು ಉಪಾಸನೆ ಮಾಡುತ್ತಾ ಇದ್ದಾರೆ. ರುದ್ರದೇವರ ಉಪಾಸನೆ ಆ ಲೋಕವನ್ನ ಚಿಂತನೆ ಮಾಡಿ ನಮಸ್ಕಾರವನ್ನ ಸಲ್ಲಿಸಿ ಚೂರು ಕಳಗೆ ಬಂದರೆ ಹೃದಯ ಸ್ಥಾನ. ಹೃದಯ ಸ್ಥಾನದಲ್ಲಿ ಇಂದ್ರದೇವರ ಲೋಕ, ಸ್ವರ್ಗಲೋಕ. ಇಲ್ಲಿ ಎಂಟು ದಳದ ಕಮಲ. ಆ ಕಮಲದಲ್ಲಿ ಅಷ್ಟ ದಿಕ್ಪಾಲಕರು. ಆ ದಿಕ್ಪಾಲಕರ ಒಬ್ಬೊಬ್ಬರಲ್ಲಿರುವ ಭಗವದ್ ರೂಪಕ್ಕೂ ನಮಸ್ಕಾರ ಸಲ್ಲಿಸಿ ಮೂಲೇಶ ನಾಮಕ ಭಗವಂತ ಕಮಲದ ಕರ್ಣಿಕೆಯಲ್ಲಿ ನಿಂತಿದ್ದಾನೆ. ಆತನ ಪಾದ ಮೂಲದಲ್ಲಿಪ್ಪ ಪವನನ ಪಾದ ಮೂಲದಲ್ಲಿ ಜೀವ ಲಿಂಗ ಲಿಂಗ ಅನಿರುದ್ಧಗಳ ಹೊದ್ದಿಕೊಂಡಿದ್ದಾನೆ. ಇಂಥ ಜೀವನ ಸಹಿತ ಮುಖ್ಯ ಪ್ರಾಣನನ್ನು ಹೊತ್ತುಕೊಂಡು ಮೂಲೇಶ ನಾಮಕ ಭಗವಂತ ಪದೋಪದಿಗೆ ಬಂದು ಆ ದಳಗಳಿಗೆ ಸಂಚಾರ ಮಾಡುತ್ತಾ ಆಯಾ ಬುದ್ಧಿಗಳನ್ನು ಕೊಡತಾ ಬರುತ್ತಾ ಇದ್ದಾನೆ. ಪದೋಪದಿಗೆ ಬಂದು ಪ್ರಹರಿಯ ತಿರುಗುತ್ತ ಸದಾ ಕಾಲದಲ್ಲಿ ವಿಹಿತ ವಿಹಿತ ಮಾಳ್ಪ ಅಂತ ಹೇಳಿದ್ದಾರೆ. ತದನಂತರದಲ್ಲಿ ಆ ಎಂಟು ದಳಗಳ ಸುತ್ತು, ಎಂಟು ದಳದ ಕಮಲದ ಸುತ್ತು ನಾಲ್ಕು ದ್ವಾರಗಳಿವೆ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಊರ್ಧ್ವ ಅಂತ. ಆ ದ್ವಾರಗಳಲ್ಲಿ ಪೂರ್ವದ್ವಾರದಲ್ಲಿ ಪುಷ್ಕರಾದಿ ದೇವತೆಗಳು ಪ್ರಾಣದೇವರ ಮೂಲಕ, ಬೋಧಮೂರ್ತಿ ಪ್ರಾಣದೇವರ ಮೂಲಕ ಅನಿರುದ್ಧನ ನೋಡಿ ಉಪದೇಶವನ್ನು ಪಡೆಯುತ್ತಾ ಇದ್ದಾರೆ. ದಕ್ಷಿಣ ದ್ವಾರದಲ್ಲಿ ಅಪಾನಾಂತರ್ಗತ ಪ್ರದ್ಯುಮ್ನನ ಋಷಿಗಳೆಲ್ಲ ನೋಡಿ ಸಂತೋಷ ಪಡುತ್ತಾ ಇದ್ದಾರೆ, ಉಪದೇಶವನ್ನು ಸ್ವೀಕಾರ ಮಾಡುತ್ತಾ ಇದ್ದಾರೆ. ಅವರೆಲ್ಲರಿಗೂ ನಮಸ್ಕಾರ ಸಲ್ಲಿಸಿ ನಂತರ ಪಶ್ಚಿಮ ದ್ವಾರದಲ್ಲಿ ವ್ಯಾನಾಂತರ್ಗದ ಶತ್ರು ಸಂಹಾರಕನಾದ ವ್ಯಾನಾಂತರ್ಗದ ಸಂಕರ್ಷಣನನ್ನ ಪಿತೃದೇವತೆಗಳೆಲ್ಲ ಉಪಾಸನೆ ಮಾಡುತ್ತಾ ಇದ್ದಾರೆ. ಅವರಂತರ್ಗದ ಭಗವಂತನಿಗೆ ನಮಸ್ಕಾರ ಸಲ್ಲಿಸಿ ನಂತರ ಉತ್ತರ ದ್ವಾರದಲ್ಲಿ ಜಗತ್ತನ್ನೇ ವಿಶೇಷವಾಗಿ ಪಾಲಿಸುವಂತಹ ಸಮಾನಾಂತರ್ಗತನಾದ ವಾಸುದೇವನನ್ನ ಗಂಧರ್ವರು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಅಲ್ಲಿರುವ ಭಗವದ್ ರೂಪಕ್ಕೂ ಅವನ ಭಕ್ತರಿಗೂ ನಮಸ್ಕಾರವನ್ನು ಸಲ್ಲಿಸಬೇಕು. ಐದನೇ ದ್ವಾರ ಮೇಲಿದೆ, ಊರ್ಧ್ವ ಭಾಗದಲ್ಲಿ. ಅಲ್ಲಿ ಉದಾನಾಂತರ್ಗತ ಲಕ್ಷ್ಮೀನಾರಾಯಣನ ಮದನ ವೈರಿ ಅಂದರೆ ರುದ್ರಾದಿ ದೇವತೆಗಳೆಲ್ಲ ಸ್ತೋತ್ರ ಮಾಡುತ್ತಾ ಇದ್ದಾರೆ, ವಿಶೇಷವಾಗಿ ನಮಸ್ಕಾರಾದಿಗಳನ್ನು ಸಲ್ಲಿಸಿ ಉಪಾಸನೆ ಮಾಡುತ್ತಾ ಇದ್ದಾರೆ. ನಂತರ ನಂದ ಸುನಂದಾದಿ ಎಲ್ಲರೂ ಕೂಡ ಕೆಳಗೆ ಹೇಳಿದ ನಾಲ್ಕು ದ್ವಾರದಲ್ಲಿ ಎಂಟು ಜನ ನಿಂತಿದ್ದಾರೆ. ಇಷ್ಟ ಅವರಿಗೆಲ್ಲ ನಮಸ್ಕಾರವನ್ನು ಪ್ರತಿಯೊಂದು ಕೂಡ ಬೆಳಿಗ್ಗೆ ಚಿಂತನೆ ಮಾಡುವಾಗ ಒಂದೊಂದು ಕಡೆ ಏನೇನು ಹೇಳಿದ್ದಾರೆ, ಭಗವಂತ ರೂಪ ಏನೇನು ಹೇಳಿದ್ದಾರೆ ಅವೆಲ್ಲದಕ್ಕೂ ನಮಸ್ಕಾರಗಳನ್ನು ಸಲ್ಲಿಸಬೇಕು. ನಂತರ ಊರ್ಧ್ವದ್ವಾರದ ಮೇಲೆ ಸೂರ್ಯಮಂಡಲ, ಅಲ್ಲಿ ಸೂರ್ಯಾಂತರ್ಗತ ಸವಿತೃ ನಾಮಕ ಲಕ್ಷ್ಮೀನಾರಾಯಣ, ಅದರ ಮೇಲೆ ಚಂದ್ರಮಂಡಲ, ಅಲ್ಲಿ ಚಂದ್ರಾಂತರ್ಗತ ದಧಿವಾಮನ ಹಜದ್ಗ್ರೀವ, ಅದರ ಮೇಲೆ ಅಗ್ನಿಮಂಡಲ ಅಗ್ನಿಯಂತರ್ಗತ ಪರಶುರಾಮ, ಮೂವರು ನಿಂತಿದ್ದಾರಲ್ಲಿ. ಅದರ ಮೇಲೆ ವಿಶಾಲ ಪ್ರದೇಶ, ಅಲ್ಲಿ ನೂರು ಕಂಬದ ತೇರು. ನೂರು ಕಂಬದ ತೇರಿನಲ್ಲಿ ತೇರು ಹೇಗಿದೆ, ಉದಯ ಅರ್ಕ ಉದಯಿಸುವ ಅನಂತ ಸೂರ್ಯರ ಕಾಂತಿ ಆ ರಥದಿಂದ ಬರ್ತಾ ಇದೆ. ಇದು ಬರೀ ಕೇಳಿಬಿಡುವುದಲ್ಲ, ಒಮ್ಮೆ ಮನಸ್ಸಲ್ಲಿ ಚಿತ್ರಣೆ ಮಾಡುತ್ತಾ ಬರಬೇಕು. ನಮ್ಮ ಹೃದಯದಲ್ಲೇ ಅದ್ಭುತವಾದ ಕಾಂತಿಯಿಂದ ಹೊಳೆಯುವ ರಥ ಇದೆ. ನಿನ್ನೆ ಹೇಳಿದಂತೆ ಪ್ರಶಾಂತವಾಗಿ ಉಸಿರು ಬಿಟ್ಟು ತಗೊಳ್ತಾ 10 ನಿಮಿಷ, ಎಷ್ಟು ಕಾಲ ಇದು ಚಿಂತನೆ ಆಗುತ್ತೋ ಸಾಧ್ಯವಾದಷ್ಟು ಮನಸ್ಸಿನಲ್ಲಿ ಚಿತ್ರಣೆ ಮಾಡಿಕೊಂಡು ಸತ್ಯವಾದ್ದನ್ನೇ ಪ್ರಶಾಂತವಾಗಿ ಚಿಂತನೆ ಮಾಡುತ್ತಾ ಅದನ್ನು ಭಗವಂತನನ್ನು ಸ್ಮರಣೆ ಮಾಡಬೇಕು. ಇದು ಮಾಡಿದರೆ ಅತ್ಯದ್ಭುತವಾದ ಫಲಗಳಿವೆ ಅದನ್ನು ಹೇಳುತ್ತಾರೆ. ನಂತರ ಆ ರಥದ ಸುತ್ತು ಮುತ್ತಿನ ಗೊಂಚಲ ಘಂಟೆಗಳು ಕಟ್ಟಿದ್ದಾರೆ, ಘಂಟಾನಾದ ಬರ್ತಾ ಇದೆ. ಆ ನಾದದಲ್ಲೂ ಭಗವಂತ, ಘಂಟೆಗಳಲ್ಲೂ ಭಗವಂತ, ಆ ರಥದಲ್ಲೂ ಭಗವಂತ, ಮುತ್ತಿನ ಗೊಂಚಲಗಳಲ್ಲೂ ಭಗವಂತ, ಚಿನ್ನದ ದಾಮ ಹಗ್ಗದಲ್ಲೂ ಭಗವಂತ, ಒಳಗೂ ರಥದಲ್ಲೂ ಭಗವಂತ. ಯಾರಾತ? ಪ್ರಾಜ್ಞಾನಾಮಕ ಭಗವಂತ. ಅವನೇ ಹರಿ, ಅವನೇ ವಿಶ್ವಂಭರ, ಅವನೇ ಅಗ್ರೇಶ, ಅವನೇ ನಮ್ಮ ಹೆಬ್ಬೆರಳಿನಷ್ಟು ಉದ್ದದ ಮೂರುತಿ, ಜೀವಾಕಾರದ ಮೂರುತಿ. ಮೂಲೇಶ ಅಷ್ಟಭುಜದ ನಾರಾಯಣ ಮೂರ್ತಿ, ಪ್ರಾದೇಶ ಚತುರ್ಭುಜ ನಾರಾಯಣ ಮೂರ್ತಿ, ಅಗ್ರೇಶ ನಮ್ಮ ಜೀವ ಯಾವ ಆಕಾರದಲ್ಲಿರ್ತಾನೆ ಆ ಆಕಾರದಲ್ಲಿರುವ ಮೂರ್ತಿ. ಆ ಪ್ರಾಜ್ಞನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ, ಇದು ಸ್ವರ್ಗಲೋಕ, ಇಲ್ಲಿರುವ ಇಂದ್ರಾಂತರ್ಗತನಾಗಿರತಕ್ಕಂಥ ಉಪೇಂದ್ರ ಅಂತ ಕರೆಸಿಕೊಳ್ಳುವಂಥ ಆ ಬಿಂಬಮೂರ್ತಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಯಾರು ಚಿಂತನೆ ಮಾಡುತ್ತಾರೆ ಅವರಿಗೇನು ಫಲ ಅಂದರೆ, ಒಂದೊಂದು ಕಡೆ ಒಂದೊಂದು ಫಲವನ್ನು ಹೇಳುತ್ತಾ ಬಂತು. ಶಿರಸ್ಸಿನ ಮೇಲಿರುವ ವಾಸುದೇವ ಮೂರ್ತಿಯನ್ನು ಚಿಂತನೆ ಮಾಡಿದವರಿಗೆ ಅಪಮೃತ್ಯು ಪರಿಹಾರ ಎಂಬುದು ಫಲ ಆಗ್ತಾ ಇದೆ. ನಂತರ ಶಿರಸ್ಸಿನಲ್ಲಿ ಸಹಸ್ರದಳ ಕಮಲದಲ್ಲಿರುವ ಭಗವದ್ ರೂಪವನ್ನು ಚಿಂತನೆ ಮಾಡಿದರೆ ಅಪರೋಕ್ಷ ಜ್ಞಾನ ಬರುತ್ತೆ. ಅಪರೋಕ್ಷ ಜ್ಞಾನ, ವಿಶೇಷವಾಗಿರತಕ್ಕಂಥ ಭಗವದ್ ದರ್ಶನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಂತರ ಹುಬ್ಬಿನ ಮಧ್ಯದಲ್ಲಿರುವ ತಪೋಲೋಕದಲ್ಲಿರುವಂಥ ಭಗವದ್ ರೂಪವನ್ನು ಚಿಂತನೆ ಮಾಡಿದರೆ ಗರುಡಾಂತರ್ಗತನಾಗಿರುವ ಭಗವಂತನ ಚಿಂತನೆಯಿಂದ ಕಾಲ ವ್ಯರ್ಥ ಆಗದೆ ಭಗವಂತನ ಚಿಂತನೆ ಅದ್ಭುತವಾಗಿ ಮಾಡುವಂತಹ ಸಾಧನೆ ನಮಗೆ ಒಡಗೂಡುತ್ತೆ. ನಂತರ ಇಂದ್ರಯೋನಿ, ಕಂಠ ಪ್ರದೇಶ, ಅಲ್ಲಿ ಜನೋಲೋಕ, ಆ ಜನೋಲೋಕದಲ್ಲಿರತಕ್ಕಂಥ ಭಗವದ್ ರೂಪವನ್ನು ಚಿಂತನೆ ಮಾಡಿದರೆ ನಮಗೆ ವಿಶೇಷವಾಗಿರತಕ್ಕಂಥ ನಿಶ್ಚಯ ಜ್ಞಾನಪೂರ್ವಕ ಧ್ಯಾನ ಬರುತ್ತೆ. ನಿಶ್ಚಯ ಜ್ಞಾನ ಬರುತ್ತೆ, ಕಾಲ ವ್ಯರ್ಥವಾಗದೆ ನಿಶ್ಚಯ ಜ್ಞಾನದಿಂದ ಭಗವಂತನ ಚಿಂತನೆ ಮಾಡುವ ಭಾಗ್ಯ ಶೇಷದೇವರಿಂದ ಬರುತ್ತೆ ನಮಗೆ. ಅಷ್ಟೇ ಅಲ್ಲ, ಚಿಂತನೆ ಮಾಡಿದ್ದನ್ನ ತಲೆಗೆ ಏನು ಜ್ಞಾನ ಬರುತ್ತೆ ಅದನ್ನು ವ್ಯಾಖ್ಯಾನ ಮಾಡುವ ಒಳ್ಳೆ ಶಕ್ತಿ ನಮಗೆ ಬರುತ್ತೆ ಶೇಷದೇವರ ಕೃಪೆಯಿಂದ. ನಂತರ ಕಳೆಗೆ ಪುರಸ್ಸಿನಲ್ಲಿ ರುದ್ರಾಂತರ್ಗತನಾದ ನಾರಸಿಂಹನ ಚಿಂತನೆ ಮಾಡಿದರೆ ನಮಗೆ ನಿಶ್ಚಯ ಜ್ಞಾನಪೂರ್ವಕ ಕಾಲಹರಣ ಮಾಡದೆ ಏಕಪ್ರಕಾರ ದೇವರಲ್ಲಿ ಮನಸ್ಸಿರುವ ಭಾಗ್ಯ ಸಿಗುತ್ತೆ. ಧ್ಯಾನ ತೈಲಧಾರೆಯಂತೆ ಮನಸ್ಸು ದೇವರಲ್ಲಿ ನಿಲ್ಲುತ್ತೆ. ಆ ರೀತಿಯಲ್ಲಿ ರುದ್ರದೇವರ ಚಿಂತನೆ ಮಾಡಿದರೆ ಈಗ ಹೃದಯದಲ್ಲಿರುವ ಇಂದ್ರದೇವರ ಅವರಂತರ್ಯಾಮಿ ಉಪೇಂದ್ರ ನಾಮಕ ನಮ್ಮ ಬಿಂಬಮೂರ್ತಿ ಆ ಅಗ್ರೇಶನ ಚಿಂತನೆ ಮಾಡಿದರೆ ಮೂಲೇಶ ಅಗ್ರೇಶ ಪ್ರಾದೇಶರ ಚಿಂತನೆಯಿಂದ ಏನಯ್ಯ ನಮಗೆ ಸಿಗುವುದು ಅಂತ ಅಲ್ಲಿ ಹೇಳುತ್ತಾರೆ. ಈ ದೇವರ ಧ್ಯಾನ ಬಂತು, ಗರುಡದೇವರ ಕರುಣೆಯಿಂದ ಕಾಲ ವ್ಯರ್ಥ ಆಗ್ತಾ ಇಲ್ಲ, ಶೇಷದೇವರ ಅನುಜ್ಞೆಯಿಂದ ಒಳ್ಳೆ ನಿಶ್ಚಯ ಜ್ಞಾನಪೂರ್ವಕ ಭಗವಂತನ ಚಿಂತನೆ, ರುದ್ರದೇವರ ಕರುಣೆಯಿಂದ ಒಂದೇ ಸಮನೆ ಬರ್ತಾ ಇದೆ. ಆದರೆ ಆ ಧ್ಯಾನದಲ್ಲಿ ಭಗವಂತನ ವಿಶೇಷವಾದ ಗುಣಗಳ ಹೊಳೆತ ಬರಬೇಕು. ಆ ಹೊಳಪು ಸದಾ ಇರಬೇಕಾದರೆ ಅದನ್ನು ಸ್ಥಿರ ಪ್ರತಿಭಾ ಅಂತ ಕರೀತಾರೆ. ಆ ಸ್ಥಿರ ಪ್ರತಿಭಾ ಭಗವಂತನ ಗುಣಗಳ ರೂಪಗಳ ಕ್ರಿಯೆಗಳ ಸತತ ಹೊಳಪೇನಿದೆ ಆ ಹೊಳಪು ಸ್ಥಿರ ಪ್ರತಿಭಾ, ಅದಕ್ಕೆ ಅಭಿಮಾನಿ ಉಮಾದೇವಿ, ಆಕೆಯ ಕರುಣೆಯಿಂದ ನಮಗಾಗುತ್ತೆ. ಅದು ಉರಸ್ಸಿನಲ್ಲಿ ರುದ್ರದೇವರ ಚಿಂತನೆ ಮಾಡಿದಾಗ ಜೊತೆ ಜೊತೆಗೆ ಬರುವಂಥದ್ದು. ಅದಲ್ಲದೆ ಇಂದ್ರದೇವರ ಅಂದರೆ ಹೃದಯದಲ್ಲಿ ಇಂದ್ರದೇವರ ಚಿಂತನೆ ಅವರಂತರ್ಯಾಮಿ ಭಗವಂತನ ಚಿಂತನೆಯಿಂದ ಏನು ನಮಗೆ ಬರುವುದು ಅಂದರೆ ಚಂಚಲ ಪ್ರತಿಭಾ. ಏನು ಕಾಲ ವ್ಯರ್ಥ ಆಗದೆ ಮಧ್ಯೆ 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 ಬಿಟ್ಟು 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 ಭಗವಂತನ ಅಪರೂಪದ ಗುಣಗಳ ಚಿಂತನೆ ಬರಬೇಕಾ, ಅದನ್ನು ಚಂಚಲ ಪ್ರತಿಭಾ ಅಂತ ಕರೀತಾರೆ. ಅದು ಇಂದ್ರದೇವರು ದಯಪಾಲಿಸತಕ್ಕಂಥದ್ದು. ನಾವು ಹೃದಯದಲ್ಲಿ ಭಗವಂತನನ್ನ ಇಂದ್ರಾಂತರ್ಗತನಾಗಿರತಕ್ಕಂತಹ ಸ್ವಾಮಿ ಪರಮೈಶ್ವರ್ಯವಂತ ಅಂತ ಚಿಂತನೆ ಮಾಡಿದರೆ ಐಶ್ವರ್ಯ ಬರುತ್ತೆ. ಯಾವ ಐಶ್ವರ್ಯ? ಭಗವಂತನ ಚಿಂತನೆ ಮಾಡುವ ಜ್ಞಾನ ಐಶ್ವರ್ಯ ಬರುತ್ತೆ. ಆ ಐಶ್ವರ್ಯದ ಜೊತೆಗೆ ಅದ್ಭುತವಾಗಿರತಕ್ಕಂತಹ ಚಂಚಲ ಪ್ರತಿಭಾ, ಬಿಟ್ಟು 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 ಭಗವಂತನ ಅದ್ಭುತವಾದ ಚಿಂತನೆಗಳು ನಮಗೆ ಬರುತ್ತೆ. ಇದು ಇಂದ್ರದೇವರ ಕರುಣೆಯಿಂದ. ನಂತರ ಮತ್ತು ಚೂರು ಕೆಳಗೆ ಬರ್ತಾ ಇದ್ದಾರೆ. ವೈಕುಂಠ, ಸತ್ಯಲೋಕ, ತಪೋಲೋಕ, ಜನೋಲೋಕ, ಮಹರಲ್ಲೋಕ, ಸ್ವರ್ಲೋಕ ಆಯಿತು. ನಂತರ ಬರುವುದು ಭುವರ್ಲೋಕ, ಅದೆಲ್ಲಿದೆ ಅಂದ್ರೆ ಹೇಳುತ್ತಾರೆ, ನಾಭಿಸ್ಥಾನದಲ್ಲಿ ಆರು ದಳದ ಪದ್ಮ ಶೋಭಿಸುತ್ತಿಪ್ಪದು ಭುವರ್ಲೋಕ ನಾಮದಿಂದ. ನೀಲಾಭ ಮೊದಲಾದ ಚತುರ ರೂಪಗಳು ನಾಭಿಜಾತನ್ನ ಸಮನಾದ ದೇವನೊಡು ಶೋಭಿಸುತ್ತಿಪ್ಪನು ಪ್ರದ್ಯುಮ್ನ ದೇವನು. ನಮ್ಮ ಹೊಕ್ಕಳು ಪ್ರಾಂತದಲ್ಲಿ ಆರು ದಳದ ಪದ್ಮವಿದೆ, ಅಲ್ಲಿ ಭುವರ್ಲೋಕ ಅಂತ ಕರೆಸಿಕೊಳ್ಳುತ್ತೆ ಈ ಸ್ಥಾನ. ಇಲ್ಲಿ ನೀಲಾಭ ಅಂದರೆ ಅನಿರುದ್ಧ, ನೀಲವಾದ ಬಣ್ಣದಿಂದ ಕೂಡಿರತಕ್ಕಂಥ ಅನಿರುದ್ಧ ಮೊದಲಾದ ನಾಲ್ಕು ರೂಪಗಳು ನಿಂತಿವೆ, ಅದ್ಭುತವಾದ್ದು. ಆ ಅನಿರುದ್ಧ ನಾಮಕ ಭಗವಂತ ಈ ಆರು ದಳದ ಕಮಲದಲ್ಲಿ ನಿಂತಿದ್ದಾನೆ. ಎಲ್ಲಿ ಅಂದರೆ ನಾಭಿಜಾತನ್ನ ಸಮನಾದ ದೇವನೊಡು. ನಾಭಿಜಾತ ಅಂದರೆ ದೇವರ ಹೊಕ್ಕಳಿಂದ ಹುಟ್ಟಿದವ. ಯಾರು ಹುಟ್ಟಿದವರು? ಬ್ರಹ್ಮದೇವರು. ಅವರಿಗೆ ಸಮನಾದ ದೇವ ಅಂದರೆ ವಾಯುದೇವರು. ಆ ವಾಯುದೇವರಲ್ಲಿ ಪ್ರದ್ಯುಮ್ನ ದೇವರು ನಿಂತಿದ್ದಾರೆ, ಎಲ್ಲಿ? ನಮ್ಮ ಹೊಕ್ಕಳಲ್ಲಿ. ಇಲ್ಲಿ ಈ ಆರು ದಳದ ಕಮಲದಲ್ಲಿ ವಿಶೇಷವಾದಂಥ ಆ ಪ್ರದ್ಯುಮ್ನ ಭಗವನ್ ಮೂರ್ತಿಯನ್ನ ಯಾರು ಸೇವಾ ಮಾಡೋದು? ಲೋಕಾಭಿಮಾನಿ ಯಾರು ಅಂದರೆ ಸುಭಕೃತಿಯಿಂದ ಗಣಪತಿ ಸೇವಿಪ, ಗಣೇಶ ದೇವರು ಸೇವಾ ಮಾಡುತ್ತಾ ಇದ್ದಾರೆ. ನಾಭಿಸಂಭವ ಮೊದಲಾದ ದೇವತೆಗಳು ವೈಭವದಿಂದಲೇ ವಂದಿಪರು. ಬ್ರಹ್ಮಾದಿ ದೇವತೆಗಳೆಲ್ಲ ಇಲ್ಲಿ ಸ್ತೋತ್ರ ಮಾಡುತ್ತಾ ಇರ್ತಾರೆ. ಗಣಪತಿ ದೇವರು ವಿಶೇಷವಾಗಿ ವಿಶ್ವಂಭರಾತ್ಮಕ ಪ್ರದ್ಯುಮ್ನ ಉಪಾಸನೆ ಮಾಡುವಾಗ ಎಲ್ಲರೂ ಭಗವಂತನ ಸ್ತೋತ್ರ ಮಾಡುತ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಈ ಆರು ದಳಗಳಿಗೆ ಆರು ಜನ ಪದ್ಮನಾಭನ ಸತಿಯರು ಆರು ಜನರು ಉಂಟು. ಭಗವಂತನ ಶ್ರೀಕೃಷ್ಣನ ಪತ್ನಿಯರು ಷಣ್ಮಹಿಷಿಯರು ಇಲ್ಲಿದ್ದಾರೆ. ಅದ್ಭುತವಾದ ಮೂರ್ತಿಗಳವರು. ಅವರ ಪರಿಚಯ ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಚೆನ್ನಾಗಿ ಆಗುತ್ತೆ. ಒಬ್ಬೊಬ್ಬರು ಭಗವಂತನ ಮದುವೆ ಆಗಲಿಕ್ಕೆ ಪೂರ್ವ ಜನ್ಮದಲ್ಲಿ ಅಪರೂಪ ಸಾಧನೆ ಮಾಡಿಕೊಂಡು ಭಗವಂತನನ್ನ ಪತಿಯಾಗಿ ಪಡೆದಂತಹ ಮಹಾ ಸಾಧ್ವಿಯರವರು. ಅವರ ಸ್ಮರಣೆ ಮಾಡಿದರೆ ಸಾಕು, ನಮ್ಮ ಜನ್ಮ ಸಾರ್ಥಕ. ಅಂಥ ಷಣ್ಮಹಿಷಿಯರು ನಮ್ಮ ನಾಭಿಯಲ್ಲಿ ನಿಂತಿದ್ದಾರೆ. ಆ ತಾಯಿಯರಿಗೆ ಸಷ್ಟಾಂಗವಿರಗಿ ನಂತರ ಅವರಂತರ್ಯಾಮ ಮಹಾಗಣಪತ್ಯಂತರ್ಗತ ಷಣ್ಮಹಿಷಿಯರಂತರ್ಗತ ಆ ವಿಶ್ವಂಭರ ನಾಮಕ ಪ್ರದ್ಯುಮ್ನನಿಗೆ ನಾವು ನಮಸ್ಕಾರಗಳು ಸಲ್ಲಿಸಬೇಕು. ಹೌದಾ? ಇಲ್ಲಿ ಚಿಂತನೆ ಮಾಡಿದ್ದರಿಂದ ಏನು ನಮಗೆ ಫಲ ಅಂದರೆ ಹೇಳುತ್ತಾರೆ, ವಿಶೇಷವಾಗಿರತಕ್ಕಂಥ ವಿಘ್ನ ನಾಶ ಸಿದ್ಧಿ ಆಗುತ್ತೆ. ಸಿದ್ಧಿ ಪಡೆಯುವಂಥ ಕ್ಷೇತ್ರ ಭುವರ್ಲೋಕ. ನಮ್ಮ ಮಂತ್ರ ಜಪ ಧ್ಯಾನಾದಿಗಳೆಲ್ಲ ಕೂಡ ಫಲಕೊಟ್ಟು ನಮ್ಮನ್ನು ಉದ್ಧಾರ ಮಾಡುವಂತಹ ಮಹಾಭಗವತ್ಯಂತರ್ಗತ ವಿಶ್ವಂಭರ ಪರಮಾತ್ಮ ವಿಶೇಷವಾಗಿ ನಮಗೆ ಅದ್ಭುತವಾದ ಈಗ ನೋಡಬೇಕು ಸಿದ್ಧಿಯನ್ನು ಕೊಡುತ್ತಾನೆ, ವಿಘ್ನವನ್ನು ವಿಘ್ನ ನಾಶ ಮಾಡುತ್ತಾನೆ. ಈಗ ನೋಡಿದರೆ ನಮ್ಮ ಜೀವನದಲ್ಲಿ ಏನೊಂದು ಕೆಲಸ ಮಾಡಲಿಕ್ಕೆ ಹೋದರೂ, ದೇವರ ಪೂಜಾ ಮಾಡಲಿಕ್ಕೆ ಹೋದರೂ ಒಂದೇ ಸಮನೆ ಯಾವುದೂ ನಡೆಯಲ್ಲ, ಮಧ್ಯೆ ಮಧ್ಯೆ ವಿಘ್ನ 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 ಬರ್ತಾನೇ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ವಿಘ್ನ ಪರಿಹಾರ ಆಗಬೇಕಾ ನಮಗೆ ಗಣಪತ್ಯಂತರ್ಗತ ಸ್ವಾಮಿಯನ್ನು ಸ್ಮರಣೆ ಮಾಡಬೇಕು. ಅಷ್ಟೇ ಅಲ್ಲ, ನವವಿಧ ಭಕುತಿಯಿಂದ ಕೂಡಿದ ಭಗವಂತನ ಚಿಂತನೆ ಬೇಕಾ, ಷಣ್ಮಹಿಷಿಯರ ಪಾದಕ್ಕೆ ಎರಗಬೇಕು ಅಂತ ಹೇಳುತ್ತಾರೆ. ಅಂಥ ಒಂಬತ್ತು ವಿಧವಾದ ಭಕುತಿಯಿಂದ ಭಗವಂತನನ್ನ ಮುಂದೆ ಕುಣಿಸಿದಂಥ ತಾಯಿಯರು, ಮಹಾಸಾಧ್ವಿಯರು, ಮಹಾಜ್ಞಾನಿಗಳು ಅವರು. ಅವರ ಪರಿಚಯ ಪೂರ್ಣ ಕೇಳಬೇಕು ಅಂದರೆ ಗರುಡ ಪುರಾಣ ಬ್ರಹ್ಮಕಾಂಡ ಕೇಳಲೇಬೇಕು. ಅದ್ಯಾಕೋ ನಮ್ಮಲ್ಲಿ ತುಂಬ ತಪ್ಪಾದ ತಿಳುವಳಿಕೆ ಬಂದುಬಿಟ್ಟಿದೆ. ಗರುಡ ಪುರಾಣ ಅಂದರೆ ಅದು ಯಾರೋ ಸತ್ತಾಗ ಕೇಳಬೇಕಾದ ಪುರಾಣ, ಮೈಲಿಗೆ ಪುರಾಣ ಅಂತ ಚಾಲ್ತಿಯಲ್ಲಿದೆ. ಅದು ಕೇಳೋದು ಹತ್ತು ದಿನದ ಒಳಗೆ ಕೇಳಬೇಕು, ಅದು ರಾತ್ರಿ ಒಳಗೆ ಕೇಳಬೇಕು ಅಂದರೆ ಸೂರ್ಯಾಸ್ತ ಒಳಗೆ ಕೇಳಬೇಕು. ಆ ಪುಸ್ತಕವೇ ಮನೆಯಲ್ಲಿರಬಾರದು ಅಂತ ಕೆಲವರ ಅಭಿಪ್ರಾಯ, ಅಯ್ಯೋ ಅದು ಮೈಲಿಗೆ ಪುರಾಣ ಅಂಥೇಳಿ. ಇಂಥ ದುರಭಿಪ್ರಾಯಗಳೆಲ್ಲ ಬಂದುಬಿಟ್ಟಿವೆ. ಗರುಡ ಪುರಾಣ ಯಾವಾಗ ಎಲ್ಲಿ ಬೇಕಾದರೂ ಕೇಳಬಹುದು. ಅಲ್ಲಿ ಎರಡು ಭಾಗ, ಪ್ರೇತಕಾಂಡ ಬ್ರಹ್ಮಕಾಂಡ ಅಂತ ಎರಡು ರೀತಿ ಇದೆ, ಇನ್ನೊಂದು ವ್ರತಕಾಂಡ ಅಂತ ಬರುತ್ತೆ. ಇದರಲ್ಲಿ ಬ್ರಹ್ಮಕಾಂಡ ಭಗವಂತನ ಕುರಿತು ತಿಳಿಸುವಂತಹ ಕಾಂಡ ಯಾವಾಗಾದರೂ ಎಲ್ಲಾದರೂ ಕೇಳಬಹುದು, ಅಪರೂಪವಾದಂತಹ ಕಾಂಡ. ಆದ್ದರಿಂದ ಇದು ಮೈಲಿಗೆಯಲ್ಲೇ ಕೇಳುವ ಪುರಾಣ ಅಲ್ಲ, ಪಿತೃಪಕ್ಷದಲ್ಲಿ ಕೇಳಬಹುದು ಅಂತ ಈ ಮಧ್ಯೆ ಚೂರು ಅಮೆಂಡ್ಮೆಂಟ್ ಬಂದಿದೆ. ಅದು ಕೂಡ ಅಲ್ಲ, ಯಾವಾಗ ಬೇಕಾದರೂ ಬರಬಹುದು. ಯಾಕೆಂದರೆ ಆ ಪುರಾಣ ದೇವರು ಗರುಡ ದೇವರಿಗೆ ಹೇಳಿದ ವಾಕ್ಯಗಳ ಸಮೂಹ, ಭಗವಂತನ ವಾಕ್ಯಕ್ಕೆ ಮೇರೆಗೆ ಯಾವಾಗಾದರೂ ಉಂಟೆ. ಆದ್ದರಿಂದ ಅದ್ಭುತವಾದಂತಹ ಪುರಾಣ. ಅದರಲ್ಲಿ ನೋಡಬೇಕು, ಇಡೀ ಭಾರತ ತಾತ್ಪರ್ಯ ನಿರ್ಣಯವೆಲ್ಲ ಅಲ್ಲಿಂದನೇ ಬಂತೇನೋ ಎಂಬ ರೀತಿಯಲ್ಲಿ ಅದ್ಭುತವಾದ ವಾಕ್ಯಗಳು ಕಾಣುತ್ತೆ. ಅಷ್ಟೇ ಅಲ್ಲದೆ ಷಣ್ಮಹಿಷಿಯರ ಅದ್ಭುತ ಚರಿತ್ರೆ ಅಲ್ಲಿ ಅಪರೂಪವಾಗಿರತಕ್ಕಂತಹ ವಿಷಯಗಳೆಲ್ಲ ಸಿಗುತ್ತೆ. ಹಾಗಾದರೆ ಬ್ರಹ್ಮಕಾಂಡ ಗರುಡ ಪುರಾಣ ಪ್ರತ್ಯೇಕವಾಗಿ ಕೇಳಿಯೇ ಆನಂದ ಪಡಬೇಕು. ಅಲ್ಲಿ ಬಂದದ್ದು ಈ ಷಣ್ಮಹಿಷಿಯರ ವಿಚಾರ. ಅವರ ಸ್ಮರಣೆ ಮಾಡಿದರೆ ಸಾಕಂತೆ ನಮಗೆ, ಒಂಬತ್ತು ರೀತಿಯಾದ ಭಕ್ತಿ ನಮ್ಮಲ್ಲಿ ಉಕ್ಕಿ ಹರಿಯುತ್ತೆ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಈ ಯಾರಾದರೆ ಈ ನಮ್ಮಲ್ಲಿ ಲೋಕಗಳನ್ನು ನಾವು ತಿಳಿದವು, ಹೊಕ್ಕಳವರೆಗೆ ಭುವರಲೋಕದವರೆಗೆ ಎಲ್ಲರನ್ನ ತಿಳಿದವು, ಈ ರೀತಿ ತಿಳಿದವರು ಅಂತ ಹೇಳುತ್ತಾರೆ. ಸೌಭಾಗ್ಯವಂತನು ಇದು ತಿಳಿದವ ಮುಖ್ಯ, ನಿರ್ಭಾಗ್ಯನೇ ಸರಿ ಈ ಸೊಬಗು ತಿಳಿಯದವ. ಈ ರೀತಿಯಲ್ಲಿ ನಮ್ಮ ನಾಭಿಯಲ್ಲಿ ಇಷ್ಟು ಜನ ಕೂತಿದ್ದಾರೆ, ಶರೀರದಲ್ಲಿ ಲೋಕಗಳಿವೆ, ಆ ದೇವತೆಗಳಲ್ಲಿ ಇದ್ದಾರೆ ಅಂತ ತಿಳಿದವ ಸೌಭಾಗ್ಯವಂತ. ಅದು ತಿಳಿಯದವ, ಎಷ್ಟು ಕೋಟ್ಯಂತರ ರೂಪಾಯಿ ಇದ್ರೂ ಕೂಡ ಅವನ ಹತ್ತಿರ, ಅವ ನಿರ್ಭಾಗ್ಯನೇ ಸರಿ. ತ್ರಿಭುವನ ದೊಡೆಯ ಗುರು ವಿಜಯ ವಿಠಲರೇಯ ಸಾಭಿಮಾನದಿಂದ ಪೊರೆವನೋ. ತಿಳಿದರೆ ಚೆನ್ನಾಗಿ, ಈ ರೀತಿ ತಿಳಿದರೆ ಭಗವಂತ ನಮ್ಮನ್ನ ಸಾಭಿಮಾನದಿಂದ ಅಭಿಮಾನ ಪುರಸ್ಸರವಾಗಿ ನಮ್ಮನ್ನ ಕಾಪಾಡತಾನಯ್ಯ, ಈ ರೀತಿ ತಿಳಿಯರಿ ಅಂತ ಉದರದಲ್ಲಿ ನಾಭಿಸ್ಥಾನದಲ್ಲಿರುವಂತಹ ಕಮಲದ ಪರಿಚಯ ಮಾಡಿಕೊಟ್ರು. ನಂತರ ಅಲ್ಲಿಂದ ಚೂರು ಕಳಗೆ ಬರ್ತಾರೆ, ನಾಭಿಯ ಕಳಗೆ ವೃಷಣ ಆಸನಗಳ ಮೇಲೆ ಮಧ್ಯಸ್ಥಾನದಲ್ಲಿ ತುಂದಿ ನಾಮದಲ್ಲಿ ಅಂತ ಹರಿಕಥಾಮೃತಸಾರದಲ್ಲಿ ಬರುತ್ತೆ. ಅದನ್ನೇ ಮೂಲಾಧಾರ ಅಂತ ಹೇಳ್ತಾರೆ. ಅಲ್ಲಿ ಏನಿದೆ ಹೇಳ್ತಾರೆ, ಮೂಲಸ್ಥಾನದಲ್ಲಿ ಚತುರದಳ ಕಮಲ ಪ್ರವಾಳ ಮಾಣಿಕ ವರ್ಣ ದಂತಿಪ್ಪದು ಭೂರ್ಲೋಕವಿದು ಎಂದು ಕರೆವರು ಇವುಧರು ನೀಲೋತ್ಪಲ ಶ್ಯಾಮ ನಾಳುಗಳು. ಇಲ್ಲಿ ಮೂಲಸ್ಥಾನದಲ್ಲಿ ನಾಲ್ಕು ದಳ ಕಮಲ ಇದೆ, ಒಳ್ಳೆ ಮಾಣಿಕ್ಯ ವರ್ಣದಲ್ಲಿದೆ. ಪ್ರವಾಳ ಹವಳ ಮಾಣಿಕ್ಯ ಎರಡರ ಬಣ್ಣ ಮಿಶ್ರ ಮಾಡಿದರೆ ಹೇಗಿರುತ್ತೋ ಅಂತಹ ಬಣ್ಣ ಇದು. ಇದನ್ನ ಭೂರ್ಲೋಕ ಅಂತ ಕರೀತಾರೆ. ಇಲ್ಲಿ ಅನಿರುದ್ಧ ನಾಮಕ ಭಗವಂತ ಹೊಕ್ಕಳಲ್ಲಿ ಪ್ರದ್ಯುಮ್ನನಿದ್ದಾರೆ, ಹೊಕ್ಕಳ ಕಳೆಗೆ ಮೂಲಾಧಾರದಲ್ಲಿ ಅನಿರುದ್ಧ ನಾಮಕ ಭಗವಂತನಿದ್ದಾನೆ. ನಾಲ್ಕು ನಾಡಿಗಳಲ್ಲಿ ನಾಲ್ಕು ರೂಪದಿ ಹರಿ ನಾಲ್ಕು ವೇದಗಳಿಂದ ತುತಿಸಿಕೊಳ್ಳುತ್ತಾ ಮೇಲೆ ನಿಪ ಸುಷುಮ್ನದರಿ ನಾರಾಯಣ ಲಕುಮಿ ಕೀಳಾಲಜಮಿಕ ಸುರರಿಂದಲೀ ವಾಲಗಗುಳುತಿಪ್ಪ ಆನಂದಪೂರ್ಣನು. ಈ ನಾಡಿಗಳ ಒಂದು ಚಿತ್ರಣ ನಮಗೆ ಬೇಕಾಗುತ್ತೆ. ಮೂಲಾಧಾರದಿಂದ ಹೊರಟದ್ದು ಸುಷುಮ್ನ ನಾಡಿ, ಅದು ಐದಾಗಿ ಒಡೆಯಿತು. ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ದಿಕ್ಕಿನಲ್ಲಿ ನಾಲ್ಕು ಶಾಖೆಗಳಾಗಿ ಒಡೆದು ಮಧ್ಯದಲ್ಲಿ ಒಂದು ಶಾಖೆ ಹಾಗೆಯೇ ಶಿರಸ್ಸು ಪರ್ಯಂತ ಬರ್ತಾ ಇದೆ. ಅದನ್ನು ಬ್ರಹ್ಮನಾಡಿ ಅಂತ ಕರೀತಾರೆ. ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರದಲ್ಲಿರುವುದು ಹೇಳುತ್ತಾರೆ. ಪಶ್ಚಿಮದಿಂದ ಲೆಕ್ಕ ವಜ್ರಿಕ ಆರ್ಯ ಪ್ರಕಾಶಿನಿ ವೈದ್ಯುತ ಅಂತ ನಾಲ್ಕು ನಾಡಿಗಳು ಕೆಳಗೆ ಬಂದಿವೆ. ಆ ನಾಡಿಗಳು ಸುತ್ತು ಇರುವ ನಾಲ್ಕು ನಾಡಿಗಳು ಒಂದೊಂದು ಇಪ್ಪತ್ತೈದಾಗಿ ಒಡೆಯಿತು. ಆ ಒಂದೊಂದು ಇಪ್ಪತ್ತೈದರಲ್ಲಿ ಮಧ್ಯೆ ಒಂದು ಸುತ್ತು ಇಪ್ಪತ್ನಾಲ್ಕು, ಆ ಪ್ರಕಾರ ನಾಲ್ಕು ನಾಡಿಗಳಲ್ಲಿ ಬಂದವು. ಆ ಮೇಲ್ಭಾಗದಲ್ಲಿ ಬಂದಿರತಕ್ಕಂಥ ಇಪ್ಪತ್ತೈದು ಇಪ್ಪತ್ತೈದರ ಗುಂಪು ನಾಲ್ಕರಲ್ಲಿ ಮಧ್ಯೆ ಬಂದಿರುವಂಥದ್ದು ಯಾವ್ದಾವುದು ಅಂದ್ರೆ, ಹಿಂಭಾಗ ಪಶ್ಚಿಮ ಭಾಗದಲ್ಲಿ ವಜ್ರಿಕ, ನಂತರ ಎಡಭಾಗದಲ್ಲಿ ಇಡ, ಮುಂಭಾಗದಲ್ಲಿ ಧಾರಿಣಿ, ನಂತರ ಈಚೆ ಬಲಭಾಗದಲ್ಲಿ ಪಿಂಗಳ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಆ ಇಪ್ಪತ್ತೈದು ಇಪ್ಪತ್ತೈದರ ಗುಂಪು ನಾಲ್ಕಾಯಿತು, ಆ ನಾಲ್ಕು ಇಪ್ಪತ್ತೈದು ಸೇರಿದರೆ ನೂರಾಯಿತು, ಮಧ್ಯೆ ಒಂದು ನೂರ ಒಂದಾಯಿತು. ಇಂಥ ಈ ನೂರರ ಗುಂಪು ಎಪ್ಪತ್ತೆರಡು ಸಾವಿರ ನಾಡಿಗಳಾಗಿ ಒಡೆದು ಹೋಗ್ತಾ ಇದೆ. ನೂರು ಸಾವಿರ ಸಾವಿರ ಎಪ್ಪತ್ತೆರಡು ಸಾವಿರ ಈ ತರ ನಮ್ಮ ಶರೀರದಲ್ಲೆಲ್ಲ ವ್ಯಾಪಿಸಿ ನಿಂತಿವೆ. ಹಾಗಾದರೆ ಕೆಳಗಿನಿಂದ ಮೇಲ್ವರೆಗೂ ನಾಲ್ಕು ನಾಡಿಗಳು ಬಂದಿವೆ, ಮಧ್ಯ ಒಂದು ನಾಡಿ ಇದೆಯಲ್ಲ, ಇಲ್ಲೆಲ್ಲ ಕಡೆ ಒಂದೊಂದು ಸ್ಥಾನದಲ್ಲಿ ಆರು ದಳದ ಕಮಲ, ಎಂಟು ದಳದ ಕಮಲ ಹೇಗೆ ಹೇಳಿದ್ದಾರೆ ಅದೆಲ್ಲವೂ ಕೂಡ ಒಂದೊಂದು ಸ್ಥಾನದಲ್ಲಿ ಐದೈದು ಕಮಲಗಳು ಬಂದಿವೆ. ಒಂದೊಂದು ನಾಡಿಯಲ್ಲಿ ಒಂದೊಂದು ಕಮಲ ಪ್ರಕಾರ ಐದೈದು ಕಮಲಗಳು. ಅಲ್ಲಿ ಆ ಐದು ಕಮಲದಲ್ಲಿ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳು ನಿಂತಿವೆ. ಯಾವ ಕ್ರಮದಲ್ಲಿ ಅಂದರೆ ಆಯಾ ಸ್ಥಾನದಲ್ಲಿ ಯಾವ ರೂಪ ಮಧ್ಯ ಇರಬೇಕೋ ಆ ರೂಪ ಇರುತ್ತೆ, ಮಿಕ್ಕ ರೂಪಗಳೆಲ್ಲ ಸುತ್ತು ನಿಂತಿರುತ್ತೆ. ಆ ರೀತಿಯಲ್ಲಿ ನಾಭಿಯ ಕೆಳಗೆ ಭೂಲೋಕದಲ್ಲಿ ಮಧ್ಯದಲ್ಲಿರುವುದು ಅನಿರುದ್ಧ ರೂಪ. ಇನ್ನು ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರದಲ್ಲಿ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ರೂಪಗಳು ನಿಂತಿವೆ ಅಂತ ಇಷ್ಟು ತಿಳಿಸಿಕೊಡ್ತಾ ಇದ್ದಾರೆ. ಆ ನಾಲ್ಕು ದಳಗಳಲ್ಲಿ ಯಾರು ನಿಂತಿದ್ದಾರೆ ಅಂದರೆ ನಾಲ್ಕು ವೇದಾಭಿಮಾನಿ ದೇವತೆಗಳು ನಿಂತಿದ್ದಾರೆ. ನಂತರ ಏಳು ಜನ ಅಂದರೆ ವಿಶೇಷವಾದಂತಹ ಮರುತ್ತುಗಳು ನಿಂತಿದ್ದಾರೆ. ಏಳು ಗುಂಪುಗಳು, 49 ಜನ ಏಳು ಗುಂಪುಗಳು ನಿಂತಿದ್ದಾರೆ. ಅಷ್ಟೇ ಅಲ್ಲ, ಈ ನಾಲ್ಕು ದಳಗಳಿಗೆ ಪೂರ್ವದಲ್ಲಿ ಬೃಹಸ್ಪತಿ, ನಂತರ ದಕ್ಷಿಣದಲ್ಲಿ ಬುಧ, ಪಶ್ಚಿಮದಲ್ಲಿ ಸೋಮ, ನಂತರ ಉತ್ತರದಲ್ಲಿ ಶನೈಶ್ಚರ, ಇಷ್ಟು ಜನ ನಿಂತಿದ್ದಾರೆ ಆ ದಳಗಳಲ್ಲಿ. ಅಷ್ಟೇ ಅಲ್ಲದೆ ಅಲ್ಲಿ ಶೀಲಭಕುತಿಯಿಂದ ಮನುಶ್ರೇಷ್ಠನು ನೀಲಾಭನ ನಿರುದ್ಧ ನರ್ಚಿಪ ನಿರುತ ಸಲೀಲಜಕೆ ಅಭಿಮಾನಿಯನಿಸಿ. ನೀಲಾಭನ ಅನಿರುದ್ಧ ನರ್ಚಿಪ ಅಂದ್ರೆ ಶತರೂಪಾದೇವಿ ಪತಿಯಾಗಿರತಕ್ಕಂಥ ಸ್ವಯಂಭೂಮನಗಳು ಅಲ್ಲಿದ್ದುಕೊಂಡು ವಿಶೇಷವಾಗಿ ಅನಿರುದ್ಧನವನ್ನು ಅರ್ಚನೆ ಮಾಡುತ್ತಾರೆ. ಸಲೀಲಜಕೆ, ಸಲೀಲ ಅಂದ್ರೆ ಸಲೀಲಜ ಅಂದರೆ ಕಮಲ, ಅದಕ್ಕೆ ಅಭಿಮಾನಿ, ಆ ಲೋಕಕ್ಕೆ ಅಭಿಮಾನಿ ಅನಿಸಿಕೊಂಡು ಅನಿರುದ್ಧ ನಾಮಕ ಭಗವಂತನನ್ನ ಮನುಗಳು ಪೂಜಾ ಮಾಡುತ್ತಾ ಇದ್ದಾರೆ ಅಂತ ತಿಳಿಸಿಕೊಟ್ಟರು. ಅವರಿಗೆ ಸಾಷ್ಟಾಂಗ ವಿರಗಬೇಕು. ನಿತ್ಯವೂ ಬೆಳಿಗ್ಗೆ ನಾಭಿಯಲ್ಲಿರುವಂತಹ ಆ ಪ್ರದ್ಯುಮ್ನ ನಾಮಕ ಭಗವಂತನಿಗೆ, ಷಣ್ಮಹಿಷಿಯರಿಗೆ, ಮಹಾಗಣಪತಿಗೆ, ಅಲ್ಲಿ ನಿಂತ ವಾಯುದೇವರ ಚಿಂತನೆ ವಿಶೇಷವಾಗಿ ಮಾಡಿ ಎಲ್ಲರಿಗೂ ಅಲ್ಲಿ ಇರುವ ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಪ್ರತಿದಿನವೂ ಸಲ್ಲಿಸಬೇಕು. ಈ ಮೂಲ ಅಧೋಭಾಗದಲ್ಲಿರತಕ್ಕಂಥ ಸ್ವಯಂಭೂಮನಗಳಂತರ್ಯಾಮಿ ಭಗವಂತನ ಚಿಂತನೆ ಮಾಡಿದರೆ ಏನು ಬರುತ್ತೆ ನಮಗೆ, ಏನು ಫಲ ಅಂದರೆ ಹೇಳುತ್ತಾರೆ, ಅದ್ಭುತವಾಗಿರತಕ್ಕಂಥ ಗುರುಗಳ ಪ್ರಾಪ್ತಿಯಾಗುತ್ತೆ. ಭಗವಂತನ ಚಿಂತನೆ ನಮಗೆ ಆಗಬೇಕಾದರೆ ಗುರುಗಳ ಪ್ರಾಪ್ತಿಯಾಗಬೇಕು. ಅಂಥ ಗುರುಗಳ ಪ್ರಾಪ್ತಿ ಇಲ್ಲಿ ಸಿಗುತ್ತೆ. ಈ ಅನಿರುದ್ಧ ನಾಮಕ ಭಗವಂತನ ಚಿಂತನೆ ಮಾಡಿದರೆ ಮೂಲಾಧಾರದಲ್ಲಿ ಭಗವದ್ ರೂಪ ಸರ್ಪಾಕಾರದಲ್ಲಿದೆ. ಇದನ್ನು ವಿಜಯದಾಸರು ಹೇಳುತ್ತಾರೆ, ಕುಂಡಲಿನಿ ಸ್ಥಿತ ವಿಜಯ ವಿಠಲರೇಯ ಅಂತ. ಈ ಸಿಲೆಬಸ್ ಎಲ್ಲ ನಮಗೆ ಗೊತ್ತೇ ಇಲ್ಲ, ಬರೀ ಯಾವುದೋ ಕಥೆಗಳು ಕೇಳುತ್ತಾನೆ ಜೀವನ ಕಳೆದು ಬಿಡುತ್ತೇವೆ. ಯಾವ ಒಳಗೊಳಗೆ ರಹಸ್ಯಗಳೇನಿವೆ, ಎಂದು ಚಿಂತನೆ ಮಾಡಬೇಕು ಎಂಬುದೇ ನಮಗೆ ಗೊತ್ತಿಲ್ಲ. ಅದನ್ನು ದಾಸರಾಯರು ಹೊರಗಾಕ್ತಾರೆ. ಮೂಲಾಧಾರದಲ್ಲಿ ಸರ್ಪಾಕೃತಿಯಲ್ಲಿ ಭಗವಂತ ಮಲಗಿದ್ದಾನೆ, ಅದನ್ನ ಕುಂಡಲಿನಿ ಸ್ಥಿತ ವಿಜಯ ವಿಠಲರೇಯ ಅಂತಾರೆ. ಈ ಯೋಗಾದಿ ಸಾಧನೆಗಳು ಮಾಡುವವರು ಏನು ಮಾಡುತ್ತಾರೆ, ಅಲ್ಲಿರುವ ಭಗವಂತನನ್ನ ನಾವು ಅವನನ್ನ ಎಬ್ಬಿಸ್ತೇವೆ, ಉತ್ಥಾನ ಮಾಡಬೇಕು ಅಂತ ಪ್ರಯತ್ನ ಪಡುತ್ತಾರೆ. ಆದರೆ ಇಲ್ಲಿ ಹೇಳುತ್ತಾರೆ, ನೀನೇ ಗತಿ ಎಂಬ ಮಂತ್ರದಿಂದ ಭಗವಂತನಿಗೆ ಶರಣಾಗತರಾದರೆ ಅವನೇ ಎದ್ದು ಒಂದೊಂದು ಸ್ಥಾನ ಒಂದೊಂದು ಸ್ಥಾನದಿಂದ ಮೇಲಕ್ಕೆ ಮೇಲಕ್ಕೆ ಬಂದು ಸಹಸ್ರಾರದವರೆಗೂ ಸೇರಿಬಿಡುತ್ತಾನೆ. ಅಲ್ಲಿ ತಾನು ತನ್ನ ರೂಪ ಪ್ರಕಟ ಮಾಡಿದುಕೊಡಲೇ ನಮಗೆ ಪರೋಕ್ಷ ಜ್ಞಾನ ಆಗುತ್ತೆ ಅಂತ ಹೇಳುತ್ತಾರೆ. ಇದು ಸಾಧನೆಯ ರಹಸ್ಯ. ಇದನ್ನೇ ಪುರಂದರದಾಸರು ತಮ್ಮ ಒಂದು ಕೃತಿ ಕಣ್ಣಿನೊಳಗೆ ನೋಡೋ ಹರಿಯ ಎಂಬುದರಲ್ಲಿ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಅಪ್ಪ, ಈ ರೀತಿಯಲ್ಲಿ ಭಗವಂತ ಏರೋ ಏರೋ ಅಂತ ಹೇಳುತ್ತಾರೆ. ಒಂದೊಂದು ಸ್ಥಾನದಿಂದ ಒಂದೊಂದು ಕಡೆಗೆ ಏರೋ ಅಂತ ಹೇಳುತ್ತಾರೆ. ಅದು ಏನು ಏರಬೇಕು, ಯಾರು ಏರುತ್ತಾರೆ, ಏನು ಮಾಡುತ್ತಾರೆ, ಏನೂ ಗೊತ್ತಿಲ್ಲ, ಹಾಡು ಹೇಳಿ ಮುಗಿಸಿಬಿಡುತ್ತೇವೆ. ಆದ್ದರಿಂದ ಈ ಒಳಗಿನ ರಹಸ್ಯಗಳನ್ನು ಹೇಳಿಕೊಡುತ್ತಾ ಇದ್ದಾರೆ. ಇನ್ನು ಮುಂದೆ ಹೇಳುತ್ತಾರೆ, ಕಾಲಚಕ್ರದ ತೆರದಿ ಜಡವಾಯು ತಾನಿಂದು ಮೂಲ ಅಧೋಭಾಗದಲ್ಲಿ ತಿರುಗುವುದು. ಆ ನಾಲ್ಕು ದಳದ ಕಮಲ ಮೂಲಾಧಾರದಲ್ಲಿ ಅದರ ಕಡೆಗೆ ಚಕ್ರದ ತರ ವಾಯು ತಿರುಗ್ತಾ ಇರುತ್ತೆ. ಇದನ್ನು ಸೂತಿಕಾ ವಾಯು ಅಂತಾರೆ. ಅದು ಗಂಡಸರಲ್ಲಿ ಹೆಂಗಸರಲ್ಲಿ ಎಲ್ಲರಲ್ಲೂ ಇರುತ್ತೆ. ಮಲಮೂತ್ರಾದಿಗಳನ್ನು ಹೊರಗೆ ಹಾಕಲಿಕ್ಕೆ ಕೆಲಸ ಮಾಡುತ್ತಾ ಇರುತ್ತೆ. ಹೆಂಗಸರಲ್ಲಿ ವಿಶೇಷವಾಗಿ ಗರ್ಭ, ಅಲ್ಲಿಂದ ಕೂಸು ಹೊರಗೆ ಬರಬೇಕಾದರೆ ಕೂಸನ್ನು ತಳ್ಳುವುದು ಈ ವಾಯು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಭಗವಂತನೇ ನಿಂತಿದ್ದಾನೆ ಆ ರೂಪದಲ್ಲಿ, ವಿಶೇಷವಾಗಿ ಅಭಿಮಾನಿಗಳಾದ ದೇವತೆಗಳಲ್ಲಿ. ಮುಂದೆ ಹೇಳುತ್ತಾರೆ, ಮೂರ್ ಲೋಕ ತಾಥನು ಇನಿತು ವ್ಯಾಪಕನಾಗಿ ವಿಶಾಲ ಕರುಣದಿಂದ ಸಲಹುತ್ತೀರೆ, ಬಾಲಮತಿಗರಾಗಿ ಗ್ರಹಿಸದಿರುವ ಮನುಜ ವ್ಯಾಳ ವ್ಯಾಘ್ರನ ಸರಿ ನರನಾದರೂ. ಮೂರು ಲೋಕಕ್ಕೆ ನಾಥನಾಗಿರತಕ್ಕಂತಹ ಭಗವಂತ ಈ ರೀತಿ ವ್ಯಾಪಕನಾಗಿ ನಮ್ಮ ಶರೀರದೊಳಗೆ ನಿಂತು ವಿಶಾಲ ಕರುಣದಿಂದ ಅವನೇ ನಮ್ಮನ್ನ ಹೊತ್ತುಕೊಂಡು ತಿರುಗಿ ತಿರುಗಿ ಈ ಶರೀರ ಹೊತ್ತುಕೊಂಡು ಬೆಳಗ್ಗಿನಿಂದ ರಾತ್ರಿ ಪರ್ಯಂತ ಪ್ರತಿಯೊಂದು ಕೆಲಸ ಅವನೇ ಮಾಡಿಸ್ತಾ ಇದ್ದಾನಲ್ಲ, ಎಷ್ಟು ಕರುಣೆಯಿಂದಿದ್ದಾನೆ. ಒಂದು ಕ್ಷಣವನ್ನು ಬಿಟ್ಟರೆ ಸಾಕು, 24 ಗಂಟೆಯಲ್ಲಿ ಒಂದು ಕ್ಷಣ ಪಕ್ಕಕ್ಕೆ ಹೋದರೆ ನಮ್ಮನ್ನು ಹೊರಗೆ ಹಾಕಿಬಿಡ್ತಾರೆ ಅಂಥ ಸ್ವಾಮಿ. ನಾವವನನ್ನು ಮರೆತರೂ ಅವ ನಮ್ಮನ್ನು ಮರೆಯೋದೇ ಇಲ್ಲ. ಆ ರೀತಿಯಲ್ಲಿ ವಿಶಾಲ ಕರುಣದಿಂದ ಸಲಹುತ್ತೀರೇ, ಬಾಲಮತಿಗರಾಗಿ ಗ್ರಹಿಸದಿರುವ ಮನುಜ. ಹುಡುಕ್ತನದಿಂದ ಅಂದ್ರೆ ದೊಡ್ಡವರೇ ಆಗಿರ್ತೇವೆ, ಆದರೆ ಈ ಸುಳಾದಿ ಹೇಳಿ ಅಪ್ಪ ಈ ಥರ ಇದೆ, ಭಾಗವತದಲ್ಲಿ ಹೇಳಿದ್ದಾರೆ, ಪ್ರಕಾಶ ಸಂಹಿತಾದಲ್ಲಿ ಹೇಳಿದ್ದಾರೆ, ಈ ರೀತಿಯಾಗಿರತಕ್ಕಂಥ ಚಿಂತನೆಯನ್ನು ಮಾಡಬೇಕಪ್ಪ ಅಂತ ಹೇಳಿದರೂ ಕೂಡ ಅಯ್ಯೋ ಇವೆಲ್ಲ ನಮಗೆಲ್ಲ ಆಗತ್ತರಿ, ನೀವೆಲ್ಲ ಕೇಳೋದಷ್ಟೇ, ಮಾಡ್ಲಿಕ್ಕಂತೂ ಚಿಂತನೆ ಮಾಡ್ಲಿಕ್ಕೆ ನಮಗೆಲ್ಲ ಆಗಲ್ಲಪ್ಪ ಅಂತ ಹೋಗುವವರು ಬಾಲಮತಿಗರು. ಹುಡುಗ ಬುದ್ಧಿ ಇನ್ನ ಬಿಡ್ಲಿಲ್ಲ ಅಂತರ್ಥ. ಅದನ್ನು ಹೇಳ್ತಾ ಇದ್ದಾರೆ, ಬಾಲಮತಿಗರಾಗಿ ಗ್ರಹಿಸದಿರುವ ಮನುಜ. ಆ ಮನುಷ್ಯ ಎಂಥವ, ಮನುಷ್ಯ ಜನ್ಮ ಬಂದಿದೆ, ತತ್ರಾಭಿ ಒಳ್ಳೆ ಬ್ರಾಹ್ಮಣ ಜನ್ಮ ಬಂದಿದೆ, ತತ್ರಾಭಿ ವೈಷ್ಣವತ್ವ ಬಂದಿದೆ, ಇಂಥದ್ದು ಬಂದಿರೋ ಕಾಲಕ್ಕೆ ಮುಂದೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಯಾವ ಜನ್ಮ ಬರುತ್ತೋ ಗೊತ್ತಿಲ್ಲ. ಇಂಥ ಒಳ್ಳೆ ಸುಗ್ಗಿ ಕಾಲ ಬಂದಾಗ ತತ್ರಾಪಿ ಯಾರಿಗೂ ಸಿಗಲ್ಲ ಅಂಥದ್ದು, ಇಂಥ ವಿಶೇಷ ವಿಷಯಗಳು ನಮ್ಮ ಹತ್ರ ಬರುವಾಗ ಅದನ್ನ ಕೇಳಿಯೂ ಕೂಡ ಅಯ್ಯೋ ಇವೆಲ್ಲ ನಮಗೆಲ್ಲಿ ಬರುತ್ತರಿ ಅಂತ ತಾನು ಮಾಡದೆ ಇನ್ನೊಬ್ಬರನ್ನ ಹಾಳು ಮಾಡುವಂತಹ ವ್ಯಕ್ತಿಗಳಾಗಿರ್ತಾರಲ್ಲ ಅವರು ವ್ಯಾಳ ವ್ಯಾಘ್ರನೆ ಸರಿ ನರನಾದರೂ. ಅವೊಬ್ಬ ಪಶು ಸಮಾನಾಗಿರ್ತಾನೆ ಅಷ್ಟೇ ಹೊರತು ಅವನ ನರ ಅಂತ ಕರೀಬಾರದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಒಳ್ಳೆ ಜನ್ಮ ಕೊಟ್ಟು ಈ ಜನ್ಮದಲ್ಲಿ ವಿಶೇಷವಾಗಿ ಜ್ಞಾನ ಪಡೆಯುವ ಭಾಗ್ಯ ಕೊಟ್ಟಾಗ ಅದನ್ನ ಕಾಲಿಲಿ ಒದೆಯುವಂತಹ ಪ್ರಯತ್ನ, ಅಂದರೆ ಹಿಡಿಸಿಕೊಳ್ಳದೆ ಬಿಸಾಡುವ ಪ್ರಯತ್ನ ಯಾರು ಮಾಡುತ್ತಾರೋ ಅಂಥವರನ್ನ ಹೂಳುವ ನಿರಯ ನಿತ್ಯದಲ್ಲಿ ಯಮತಾನು. ಯಮದೇವರು ಪ್ರತ್ಯೇಕ ಸೆಕ್ಷನ್ ಇಟ್ಟು ಅವರನ್ನ ಹುತಾಕ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಂಥ ವಿಶೇಷವಾಗಿರತಕ್ಕಂಥ ಜ್ಞಾನವನ್ನು ಕೊಟ್ಟರು ಕೂಡ ಯಾರು ಅನುಸಂಧಾನ ಮಾಡಿದ್ರೆ ಏನು ಮಾಡಬೇಕು ಬಿಡು ಅಂತ ಬಿಡುತ್ತಾರೋ ಅವರನ್ನು ಎಡಬಿಡದೆ ಹೂತಾಗ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಾಳುವ ನಿಂತೋ ಮುಕ್ತಿ ಪಥದಿಂದಲೇ, ಅವನು ಮುಕ್ತಿ ಮಾರ್ಗಕ್ಕೆ ಯಾವಾಗ ಬರಲಿಕ್ಕೆ ಸಾಧ್ಯ, ಬರುವುದೇ ಇಲ್ಲ. ಆದ ಕಾರಣ ಕೀಲು ಕೀಲಿಗೆ ನಿಂದು ವ್ಯಾಪಾರ ಮಳ್ಪನ್ನ ಆಲೋಚಿಸಿ ತಿಳಿಯದೆ ವ್ಯರ್ಥವಾಗಿ ಸಾಲು ಕರ್ಮವ ಮಾಡಿ ಅವನ ಸಾಹಸವನ್ನು ಸೂಳಿಗಿಕ್ಕಿದ ಧನದಂತೆ ನೋಡೋ. ಈ ರೀತಿ ಭಗವಂತ ಶರೀರದೊಳಗೆ ಅದ್ಭುತವಾಗಿ ವ್ಯಾಪಾರ ಮಾಡುತ್ತಾ ಇದ್ದರೆ ಇದು ತಿಳಿಯದೆ ಬರೀ ಗೊಡ್ಡಾಗಿ ಆಮ ಉಪವಾಸ ಮಾಡಿದೆ, ಇದು ಮಾಡಿದೆ, ವಾಯನ ದಾನ ಕೊಟ್ಟೆ, ಅದು ಕೊಟ್ಟೆ, ಇದು ಕೊಟ್ಟೆ, ಎಲ್ಲ ಮಾಡಿ ಆಯಿತು. ಎಲ್ಲ ಕರ್ಮಗಳು ಹೇಗೆ, ಬರೀ ಸಾಲು ಕರ್ಮವ ಮಾಡೇ, ಒಳಗೆ ಒಂದು ಚಿಂತನೆ ಇಲ್ಲ, ಒಳಗೆ ದೇವರು ಹೇಗೆ ಮಾಡಿ ಮಾಡಿಸ್ತಾ ಇದ್ದಾನೆಂಬ ಎಚ್ಚರ ಇಲ್ಲ, ಒಳಗಿನ ಚಿಂತನೆಯೇ ಇಲ್ಲ. ಅಂಥವನ ಕರ್ಮ ಏನಾಗುತ್ತೆ, ಸೂಳಿಗಿಕ್ಕಿದ ಧನದಂತೆ ನೋಡೋ. ಆ ರೀತಿ ಎಚ್ಚರ ಕೊಡ್ತಾ ಇದ್ದಾರೆ. ಆಗ ಚೂರು ಮನಸ್ಸಿಗೆ ನೋವಾಗುತ್ತಲ್ವಾ, ಹಾಗಾದ್ರೆ ಇಷ್ಟು ವರ್ಷಗಳ ಕಾಲ ನಾವು ಮಾಡಿದ್ದೆಲ್ಲ ಸೂಳಿಗಿಕ್ಕಿದ ಧನದಂತೆ ವ್ಯರ್ಥ ಆಯಿತಾ ಅಂದರೆ ಇಲ್ಲಿ ಚೂರು ವ್ಯತ್ಯಾಸ. ಯಾರಾದರೆ ಮೊದಲಿನಿಂದ ಗೊತ್ತಿಲ್ಲದೆ ಭಗವಂತ ನೀ ಕೊಟ್ಟದ್ದಪ್ಪ ಅಂತ ಕೃಷ್ಣಾರ್ಪಣ ಅಂತ ಇದ್ದಾರೋ ಅವರಿಗೇನು ಇಲ್ಲ. ಯಾರಾದರೆ ಆ ಪುಣ್ಯ ಫಲದಿಂದ ಇಂಥ ಒಂದು ಜ್ಞಾನ ಹತ್ತಿರ ಬಂದಾಗ ಆ ಜ್ಞಾನವನ್ನು ಕೇಳಿ ಕೂಡ ಅಯ್ಯೋ ಇದು ನಮಗೆಲ್ಲಿ ಬರುತ್ತಪ್ಪ ಅನುಷ್ಠಾನಕ್ಕೆ ಅಂತ ಕಿವಿ ಝಾಡಿಸಿಕೊಂಡು ಹೋಗ್ತಾರಲ್ಲ ಅಂಥವರ ಕರ್ಮ ಏನಾಗುತ್ತೆ, ಸೂಳಿಗಿಕ್ಕಿದ ಧನದಂತೆ ಕೊಚ್ಚಿಕೊಂಡು ಹೋಗುತ್ತೆ, ಸಂಶಯವೇ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ಈ ಜ್ಞಾನ ನಮ್ಮ ಹತ್ತಿರ ಬಂದ ಮೇಲೂ ಕೂಡ ಮೊದಲು ಬರಲಿಲ್ಲ, ಅದಕ್ಕೆ ನಾವು ಸುಮ್ಮನಿದ್ವು, ಏನು ಗೊತ್ತಿದ್ದು ಕೃಷ್ಣಾರ್ಪಣ ಅಂದ್ವು. ದೇವನು ಕ್ಷಮಿಸ್ತಾನೆ, ಇಂಥ ಜ್ಞಾನ ಭಗವಂತ ತಾನಾಗಿ ಆಚಾರ್ಯರ ಮೂಲಕ ಗುರುಗಳ ಮೂಲಕ ತಿಳಿಸಿಕೊಟ್ಟಾಗ ಕೇಳಿದಾಗ ಉದಾಸೀನ ಮುಖ. ಕೆಲವರು ಪ್ರವಚನ ಕೇಳುವಾಗ ನೋಡ್ತಾ ಇರ್ತೇವೆ, ಆಸಕ್ತಿಯೇ ಇರಲ್ಲ, ಅದು ಮುಖದಲ್ಲಿ ಬಹಳ ಗಂಭೀರವಾಗಿಟ್ಟಿರ್ತಾರೆ, ನನಗೆ ಸಂಬಂಧ ಇಲ್ಲದ ವಿಷಯ ಅಂತ ಕೇಳಿ ಹೋಗ್ಬೇಕು. ಅದು ಕಾಟಾಚಾರ ಕೂತಿರ್ತಾರೆ. ಈ ಭಾಗವತ ಹೇಳಿಸ್ತಾರೆ ನೋಡಿ, ಕಾಟಾಚಾರದ ಭಾಗವತ ಅಂತ. ಅಪ್ಪನೋ ಅಮ್ಮನೋ ಸತ್ತಾಗ ಮಿಕ್ಕವರೆಲ್ಲ ಹೇಳ್ತಾರೆ, ನೀ ಭಾಗವತ ಹೇಳಿಸದಿದ್ದರೆ ನೀವು ಸರಿಯಲ್ಲ ಅಂದ್ರೆ ಅವರ ಕಾಟಕ್ಕಾಗಿ ಭಾಗವತ ಹೇಳಿಸ್ತಾರೆ. ಆ ಭಾಗವತ ಹೇಳಿಸಿದಾಗ ಆ ಕೂತವರೆಲ್ಲರೂ ಕೂಡ ಏನು ಅಂದ್ರೆ ನಿರ್ವಿಕಾರವಾಗಿ ಕೂತಿರ್ತಾರೆ. ಭಾಗವತ ಹೇಳ್ತಾ ಇದ್ರೆ ನಮಗೆ ಸಂಬಂಧವಿಲ್ಲದ ವಿಷಯ ಅಂತ ಎಲ್ಲರ ದೃಷ್ಟಿ ಮೇಲೆ ದೇವರನ್ನು ನೋಡುತ್ತೋ ಎಂಬಂತೆ ಎಲ್ಲರ ದೃಷ್ಟಿ ಆಕಾಶಕ್ಕೆ ನೋಡುತ್ತಾ ಇರುತ್ತೆ. ಆಚಾರದ ಮುಖ ನೋಡಿ ಒಬ್ಬರು ಕೇಳುತ್ತಾ ಇರಲ್ಲ. ಒಬ್ಬರು ಸೈಡ್ಗೆ ಏನೋ ಟಿವಿ ಕಡೆ ನೋಡ್ತಾ ಇರ್ತಾರೆ, ಒಬ್ಬರು ಆಕಾಶಕ್ಕೆ ನೋಡುತ್ತಾರೆ, ಒಬ್ಬರು ಏನೋ ಗೊಂಬೆ ಕಡೆ ನೋಡ್ತಾ ಇರ್ತಾರೆ. ನಮಗಲ್ಲ ಈ ಪುರಾಣ ಅಂತ ಇಂಥ ಪ್ರಾಣಿಗಳ ಮಧ್ಯೆ ಕೂತ್ಕೊಂಡು ಭಾಗವತ ಹೇಳಿ ಬರಬೇಕಂದ್ರೆ ಒಬ್ಬ ನರಕ ಪ್ರತ್ಯಕ್ಷ ಇಲ್ಲೇ ಕಾಣತಾ ಇರುತ್ತೆ ಹೇಳುವವರಿಗೆ. ಅಪ್ಪ ಇಂಥವರಿಗೂ ನಾವು ಪುರಾಣ ಹೇಳಬೇಕಲ್ಲ, ಎಂಥ ದೌರ್ಭಾಗ್ಯ ಕೊಟ್ಟೆ ಸ್ವಾಮಿ ಅಂತ ದುಃಖ ಪಡಬೇಕಾಗುತ್ತೆ. ಆದ್ದರಿಂದ ನೀವ್ಯಾರು ಅಂಥವರಲ್ಲ, ನಮ್ಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ನಿಮ್ ಮುಂದೆ ಹೇಳಿದೆ, ಅದಕ್ಕೆ ಹೇಳ್ತಾ ಇದ್ದಾರೆ, ಕೀಲು ಕೀರಿಗೆ ನಿಂದು ವ್ಯಾಪಾರ ಮಾಡಿಪನ್ನ ಆಲೋಚಿಸಿ ತಿಳಿಯದೆ ವ್ಯರ್ಥವಾಗಿ ಸಾಲು ಕರ್ಮವ ಮಾಡೆ ಅವನ ಸಾಹಸವನ್ನು ಸೂಳಿಗಿಕ್ಕಿದ ಧನದಂತೆ ನೋಡೋ ಪಾಲ ಸಾಗರ ಶಾಯಿ ವಿಜಯ ಗುರು ವಿಜಯ ವಿಠಲನ್ನ ಲೀಲೆ ತಿಳಿದು ತೃಪ್ತನಾಗು ಎನ್ನು. ಆ ಕ್ಷೀರ ಸಾಗರಾಗಿರತಕ್ಕಂಥ ಆ ಗುರು ವಿಜಯ ವಿಠಲದೇ ಏನಿದ್ದಾನೆ, ಅವನ ಲೀಲೆ ನಮ್ಮ ಶರೀರದಲ್ಲಿ ಹೀಗೆ ಮಾಡುತ್ತಾ ಇದ್ದಾನೆ ಅಂತ ತಿಳಿದು ತೃಪ್ತನಾಗಯ್ಯ. ಕಂಡ ಕಂಡದ್ದು ಕೇಳಿ ತೃಪ್ತವಾಗಬೇಡ, ಯಾಕೆಂದ್ರೆ ಕಂಡ ಕಂಡದ್ದು ಕೇಳಿ ತೃಪ್ತಿಯಾಗುವುದು ಬಹಳ ಕೀಳು ಮಟ್ಟದವರಿಗೆ. ನಮಗಲ್ಲ, ನಮ್ಮ ಸ್ವಾಮಿಯನ್ನ ತಿಳಿದು ಅವರು ಹೇಗೆ ಮಾಡಿಸ್ತಾ ಇದೆ ಅಂತ ತಿಳಿದು ಆನಂದ ಪಡಬೇಕಲ್ಲ, ಅದಕ್ಕಾಗಿ ಜನ್ಮ ಕೊಟ್ಟದ್ದು ಅಂತ ಹೇಳುತ್ತಾ ಇದ್ದಾರೆ. ಸರಿ, ಈಗ ಶಿರಸ್ಸಿನ ಮೇಲಿಂದ ನಾಭಿಯ ಪರ್ಯಂತ ಲೋಕಗಳೆಲ್ಲ ವರ್ಣನೆ ಮಾಡಿದರು. ವೈಕುಂಠ, ಸತ್ಯಲೋಕ, ತಪೋಲೋಕ, ಜನೋಲೋಕ, ಮಹರ್ಲೋಕ, ಸ್ವರ್ಗಲೋಕ, ಭುವರ್ಲೋಕ, ಭೂಲೋಕ ಅಂತ ಎಂಟು ಲೋಕಗಳು ಮೇಲಿನ, ಅಂದರೆ ವೈಕುಂಠ ಬಿಟ್ಟರೆ ಏಳು ಲೋಕಗಳು, ಕಳೆಗೆಂದು ಏಳು ಲೋಕಗಳು. ಆ ಕೆಳಗಿನ ಏಳು ಲೋಕಗಳನ್ನು ಈಗ ವರ್ಣನೆ ಮಾಡ್ತಾ ಬರ್ತಾ ಇದ್ದಾರೆ. ಊರು ದ್ವಯಗಳಲ್ಲಿ ಅತಳ ವಿತಳ ಲೋಕ, ಚಾರು ಜಾನುಗಳಲ್ಲಿ ಸುತಳ ಲೋಕ. ಎರಡು ತೊಡೆಗಳಲ್ಲಿ ವಿಶೇಷವಾಗಿ ಅತಳ ವಿತಳ ಲೋಕಗಳು ನಿಂತಿವೆ. ಯಾರು ಭಗವಂತ ನಮ್ಮ ಶರೀರ ಸುತ್ತು ಇದ್ದಾನಲ್ಲ, ಅವ ನಮ್ಮ ತೊಡೆಗಳಲ್ಲಿ ತನ್ನ ತೊಡೆಗಳು ಇಟ್ಟಿದ್ದಾನಲ್ಲ, ಆ ತೊಡೆಗಳಲ್ಲಿ ದೇವರ ತೊಡೆಗಳಲ್ಲಿ ಅತಳ ವಿತಳ ಲೋಕಗಳಿವೆ. ನಮಗೆ ವಿರಾಟ್ ರೂಪ ಎಲ್ಲಿದೋ ಗೊತ್ತಿಲ್ಲ, ಆತನ ತೊಡೆಗಳಲ್ಲಿಯೋ ಗೊತ್ತಿಲ್ಲ. ನಾವಂತೂ ಭೂಲೋಕ ನಾಭಿಯಲ್ಲಿರ್ತೀವಿ, ಕೆಳಗೆ ಹೋಗ್ಲಿಕ್ಕೆ ನಮಗಾಗಲ್ಲ. ಅಂತಹ ಕಾಲಕ್ಕೆ ಸುಲಭವಾದ ಉಪಾಯ ಹೇಳಿಕೊಟ್ರು, ನಮ್ಮ ಶರೀರ ಸುತ್ತೇ ಆ ವಿರಾಟ್ ರೂಪ ಇದೆ, ನಮ್ಮ ತೊಡೆಗಳಲ್ಲೇ ಆ ಸ್ವಾಮಿಯ ತೊಡೆಗಳಿವೆ, ಅಲ್ಲೇ ಅತಲ ವಿತಲ ಲೋಕಗಳು ಸೂಕ್ಷ್ಮವಾಗಿ ನಿಂತಿವೆ. ಚಿಂತನೆ ಮಾಡಿ ಅಲ್ಲಿರುವ ದೇವತೆಗಳಿಗೆ, ಲೋಕಾಭಿಮಾನಿ ದೇವತೆಗಳಿಗೆ, ಅಲ್ಲಿರುವ ಎಲ್ಲಾ ಸಜ್ಜನರಿಗೂ ನಮಸ್ಕಾರ ಮಾಡಿಬಿಡಿ ಅಂತ ಹೇಳ್ತಾ ಇದ್ದಾರೆ. ಊರು ದ್ವಯಗಳಲ್ಲಿ ಅತಳ ವಿತಳ ಲೋಕ, ಚಾರು ಜಾನುಗಳಲ್ಲಿ ಸುತಳ ಲೋಕ. ಜಾನು ಅಂತ ಹೇಳಿದ್ರೆ ಮಂಡಿ, ಆ ಮಂಡಿಯ ಪ್ರಾಂತ, ಅಲ್ಲಿ ಸುತಳ ಲೋಕ ಇದೆ ಅಂತ ಹೇಳ್ತಾ ಇದ್ದಾರೆ. ಬಲಿಮಹಾರಾಜ ಇರತಕ್ಕಂತಹ ಜಾಗ, ಅಲ್ಲಿ ವಾಮನ ಇರುತ್ತಾನೆ ಅಷ್ಟಾಂಗ ಬೆರಗಿ. ನಂತರ ಚೂರು ಕಳಗೆ ಬಂದರೆ ಕಣಕಾಲು, ಅದು ಜಂಘ ಅಂತ ಹೇಳ್ತಾರೆ. ಸಾರ ಜಂಘದಿ ತಳ ತಳವು ಇಪ್ಪದು ನೋಡಿ, ಅಲ್ಲಿ ತಳಾತಳ ಎಂಬ ಲೋಕ ಇದೆ. ಅಲ್ಲಿರತಕ್ಕಂತಹ ದೇವತೆಗಳು, ಅಲ್ಲಿರತಕ್ಕಂತಹ ಸಾಂಶರಾದ ಮಹಾ ಸಜ್ಜನರು ಯಾರಿದ್ದಾರೆ ಅವರಂತರ್ಗತ ಭಗವಂತನಿಗೆ ನಮಸ್ಕಾರ ಸಲ್ಲಿಸಿ. ಥೋರ ಗುಲ್ಫದಿ ಮಹಾ ತಳವು ಕೇಳಿ, ಆ ಕಣಕಾಲಿನ ಕೆಳಗೆ ಗಂಟು ಇರುತ್ತೆ, ಗಂಟು, ಆ ಗಂಟಿನ ಪ್ರಾಂತಕ್ಕೆ ಅಲ್ಲಿ ಮಹಾತಲವಿದೆ ಭಗವಂತನ. ಆ ಗಂಟನ್ನ ಆಶ್ರಯ ಮಾಡಿಕೊಂಡು ಕಾಲಿನ ಗಂಟದು ಅದು ಥೋರ ಗುಲ್ಪ. ಥೋರ ಅಂದ್ರೆ ಮರಾಠಿಯ ಶಬ್ದ, ಥೋರ ಅಂದ್ರೆ ದೊಡ್ಡದು ಅಂತ. ಆ ದೊಡ್ಡದಾದ ಗುಲ್ಫದಲ್ಲಿ ವಿಶೇಷವಾಗಿ ಮಹಾತಳವಿದೆ. ಅಲ್ಲಿ ಇರತಕ್ಕಂಥ ಭಗವದ್ರೂಪ ದೇವತೆಗಳಿಗೆ ನಮಸ್ಕಾರ ಸಲ್ಲಿಸಿ ಸಾರುತ್ತಿದೆ ಪ್ರಪದದಲ್ಲಿ ರಸಾತಳ ಲೋಕವೆಂದು. ಪ್ರಪದ ಅಂದ್ರು, ಪ್ರಪದ ಅಂದ್ರೆ ಆ ಗಂಟಿನ ಕೆಳಗಿನ ಪ್ರಾಂತ, ಈ ಅಂಗಾರಿನ ಮೇಲ್ಭಾಗ, ಗೆಜ್ಜೆ ಹಾಕುವ ಸುತ್ತು, ಕಾರಿನ ಸುತ್ತು ಪ್ರಾಂತ, ಅದನ್ನ ಪ್ರಪದ ಅಂದ್ರು. ಭಗವಂತ ನಮ್ಮನ್ನ ಈ ತಾಯಿಯ ಗರ್ಭದಲ್ಲಿ ಆ ಶರೀರದಲ್ಲಿ ಪ್ರವೇಶ ಮಾಡಿಸಿದಾಗ ಆ ಶರೀರ ಬೆಳೀತಾ ಇರುತ್ತಲ್ಲ, ಬೆಳೆದ ಮೇಲೆ ಅದರಲ್ಲಿ ನಿಲ್ಲುವ ತಾಕತ್ತು ಕೊಡಲಿಕ್ಕೆ ಧಾರಕ ರೂಪಗಳನ್ನು ಇಟ್ಟ. ಧಾರಕ ರೂಪಗಳು ಅಂದರೆ ಶರೀರವನ್ನು ಧಾರಣೆ ಮಾಡಿ ನಿಲ್ಲಿಸುವ ರೂಪಗಳು. ಅದು ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳಿಂದಲೇನೆ ನಮ್ಮೊಳಗೆ ಪ್ರವೇಶ ಮಾಡಿ ಆ ಶರೀರವನ್ನು ನಿಲ್ಲುವಂತೆ ಮಾಡುತ್ತಾನೆ. ಆ ರೂಪಗಳು ನಿಂತದ್ದಕ್ಕೆ ನಮ್ಮ ಶರೀರ ನಿಲ್ಲುತ್ತೆ, ಇಲ್ಲದಿದ್ದರೆ ಆ ರೂಪಗಳು ಸರದರೆ ನಿಲ್ಲಲಿಕ್ಕೆ ಆಗಲ್ಲ, ಬಿದ್ದೇ ಹೋಗ್ತಾ ಇರುತ್ತೆ ಎಷ್ಟು ಜನ ಹಿಡಿದರೂ ಕೂಡ. ಹಾಗಾದರೆ ಆ ರೂಪಗಳಿಂದ ನಮ್ಮ ಶರೀರದಲ್ಲಿ ಪ್ರವೇಶ ಮಾಡಿ ನಿಲ್ಲುವಂತೆ ಮಾಡಿದನಲ್ಲ, ಆ ರೂಪಗಳು ಎಲ್ಲಿಂದ ಪ್ರವೇಶ ಮಾಡಿದ್ದು? ತಲೆಯಿಂದ ಪ್ರವೇಶ ಮಾಡಿದ್ದು, ಪಾದದಿಂದ ಪ್ರವೇಶ ಮಾಡಿದ್ದು ಅಂದರೆ ಈ ಪ್ರಾಂತ, ಆ ಗಂಟಿನ ಕೆಳಗಿನ ಗೆಜ್ಜೆ ಹಾಕುವ ಪ್ರಾಂತ ಏನಿದೆ ಪ್ರಪದ ಅಂತ, ಅಲ್ಲಿಂದ ಭಗವಂತ ವಿಶೇಷವಾಗಿ ಒಳಗೆ ಹೊಕ್ಕ. ಯಸ್ಮಾತ್ ಪ್ರಪೇದೆ, ಭಗವಂತ ಎಲ್ಲಿಂದ ಒಳಕ್ಕೆ ಸೇರಿದ ಅದನ್ನು ಪ್ರಪದ ಅಂತ ಕರೀತಾರೆ. ಆ ರೀತಿಯಲ್ಲಿ ಈ ಭಗವಂತ ಆ ಪ್ರಪದದಲ್ಲಿ ನಿಂತಿದ್ದಾನೆ, ಅಲ್ಲೇ ರಸಾತಳ ಲೋಕವೆಂದು ತಿಳಿ ಅಂತ ಹೇಳ್ತಾ ಇದ್ದಾರೆ. ಸಾರುತ್ತಿದೆ ಅಂದ್ರೆ ಶ್ರುತಿಗಳೇ ಸಾರತಾ ಇವೆ. ಮೀರದಳ ಕೇಳೋ ಪಾತಾಳ ಲೋಕ, ತೋರುತ್ತಿದೆ ಪಾದ ಮೂಲದಲ್ಲಿ ಸುಜನರುಗಳಿಗೆ. ಆ ಅಂಗಾಲಿನಲ್ಲಿ ವಿಶೇಷವಾಗಿ ಪಾತಾಳ ಲೋಕ ತೋರತಾ ಇದೆ. ಯಾರಿಗೆ? ಜ್ಞಾನಿಗಳಿಗೆ ತೋರತಾ ಇದೆ. ದೇವರ ಆ ಅಂಗಾಲಿನಲ್ಲಿ ಪಾತಾಳ ಲೋಕ ತೋರತಾ ಇದೆ. ಇಷ್ಟೆಲ್ಲ ದಾಸರು ಹೇಳಿದರೆ ನಮ್ಮ ಮನಸ್ಸಿಗನ್ಸತ್ತೆ, ಅಲ್ಲ, ವಿರಾಟ್ ರೂಪಿಯ ಪಾದದಲ್ಲಿ ಪಾತಾಳ ಇದ್ರೆ ಸರಿ, ಆ ವಿರಾಟ್ ರೂಪಿ ನಮ್ಮ ಶರೀರ ಸುತ್ತು ಇರೋದೇನು? ನಮ್ಮ ಶರೀರದಲ್ಲಿರುವ ವಿರಾಟ್ ರೂಪದ ಪಾದದಲ್ಲಿ ಈ ಪಾತಾಳ ಲೋಕ ಇರೋದೇನು? ಸೂಕ್ಷ್ಮ ರೂಪದಿಂದ ಪಾತಾಳ ನಮ್ಮ ಪಾದದಲ್ಲಿದೆ ಅಂದ್ರೆ ನಂಬಲಿಕ್ಕೆ ಸಾಧ್ಯವಾ ಅಂತ ನಮ್ಮ ತಲೆಯಲ್ಲಿ ಭೂತ ಕೂತಿರುತ್ತೆ. ಅದನ್ನ ಹೇಳ್ತಾರೆ, ಬರಿದೆ ಮಾತುಗಳಲ್ಲ ಶ್ರುತಿ ಸಿದ್ಧವೋ. ಇದು ಶ್ರುತಿಯಲ್ಲಿ ಬಂದಂತಹ ಮಾತುಗಳಯ್ಯ, ಇವೆಲ್ಲ ಬರೇ ಮಾತುಗಳಲ್ಲ, ಚೆನ್ನಾಗಿ ಹೇಳ್ತಾ ಇದ್ದೀನಿ ಕೇಳಿ ಎಂದು. ಮೂರುವರೆ ಕೋಟಿ ತೀರ್ಥಂಗಳುಂಟು ಅಂಗುಟದಿ, ಧಾರುಣಿಯ ಕೆಳಗಿಪ್ಪ ಜಲಸನ್ನದಿ. ನಮ್ಮ ಹೆಬ್ಬೆರಳಿನಲ್ಲಿ ದೇವರ ಹೆಬ್ಬೆರಳು ನಿಂತಿದೆ ನಮಗೆ ಆಧಾರವಾಗಿ. ಆ ದೇವರ ಹೆಬ್ಬೆರಳಿನಲ್ಲಿ ಮೂರುವರೆ ಕೋಟಿ ತೀರ್ಥಗಳಿವೆ ಅಂದ್ರು. ಅದಕ್ಕೆ ಬ್ರಾಹ್ಮಣರು ಮನೆಗೆ ಬಂದರೆ ಅವರ ಪಾದಕ್ಕೆ ನೀರು ಹಾಕಿ ತಲೆ ಮೇಲೆ ಹಾಕ್ಕೊಳ್ಳೋದು ಹೇಗೆ ಗೊತ್ತಾ? ಆ ಬಂದ ಆಚಾರ ಕಾಲು ತೊಳೆಯುವುದು ಅಂತಲ್ಲ, ಆ ಯಾರು ಬರ್ತಾರೆ ಬ್ರಾಹ್ಮಣರು, ಅವರ ಪಾದದ ಸುತ್ತು ದೇವರ ಪಾದ ನಿಂತಿರುತ್ತೆ ಅವರ ಪಾದಕ್ಕಾಶ್ರಯವಾಗಿ. ಆ ದೇವರ ಪಾದದ ಹೆಬ್ಬೆರಡಿನಲ್ಲಿ ಮೂರುವರೆ ಕೋಟಿ ತೀರ್ಥಗಳಿರುತ್ತೆ. ಆ ತಿಳುವಳಿಕೆಯಿಂದ ಯಾರು ಆ ಬ್ರಾಹ್ಮಣನ ಪಾದಕ್ಕೆ, ಅಲ್ಲಿರುವ ದೇವರ ಪಾದಕ್ಕೆ ನೀರು ಹಾಕ್ತಾನೋ, ಯಾವ ಬ್ರಾಹ್ಮಣ ನೀರು ಹಾಕುವಾಗ ಇದು ನನಗಲ್ಲ ಹಾಕ್ತಾ ಇರೋದು ಆ ದೇವರ ಪಾದಕ್ಕೆ ಹಾಕ್ತಾ ಇದ್ದಾರೆ ಅಂತ ತಿಳ್ಕೊಳ್ತಾನೋ, ಇಬ್ಬರು ಉದ್ಧಾರ ಆಗ್ತಾರೆ. ಅಷ್ಟೇ ಅಲ್ಲ, ಆ ತೊಳೆದಂಥ ನೀರಿನಲ್ಲಿ ಮೂರುವರೆ ಕೋಟಿ ತೀರ್ಥಗಳು ಬಂದುಬಿಡುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕೆ ಶ್ರಾದ್ಧ ಕಾಲಕ್ಕೆ ಒಂದು ಶ್ಲೋಕ ಬರುತ್ತಲ್ಲಿ, ಬ್ರಾಹ್ಮಣರ ಪಾದ ಪ್ರಕ್ಷಾಳನೆ ಮಾಡಿದ ಮೇಲೆ ಆ ನೀರನ್ನು ಪ್ರೋಕ್ಷಣೆ ಮಾಡಿಕೋ ಅಂತ ಆಚಾರ ಹೇಳುತ್ತಾರೆ. ಈ ಶ್ಲೋಕ ಹೇಳುತ್ತಾರೆ, ಯದಿಚ್ಛಸಿ ಮಹಾರಾಜ ಸರ್ವತೀರ್ಥಾವಗಾಹನಂ ವಿಪ್ರಪಾದ ವಿನಿರ್ಮುಕ್ತಂ ತೋಯಂ ಶಿರಸ್ಧಾರಯ. ಯದಿ ಇಚ್ಛಸಿ ಹೇ ರಾಜ, ನಿನಗೆ ಮೂರುವರೆ ಕೋಟಿ ತೀರ್ಥಗಳು, ಸಕಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲ ಬರಬೇಕು ಎಂದು ಇಚ್ಛಾ ಪಡ್ತೀಯ, ಅವಾಗ ಬ್ರಾಹ್ಮಣನ ಪಾದೋದಕವನ್ನು ಧಾರಣೆ ಮಾಡಿ ಬರುತ್ತೆ ಅಂದರು. ಯಾಕಪ್ಪ ಬರುತ್ತೆ ಅಂತ ಸಂಶಯ. ಅಲ್ಲೇ ಹೇಳುತ್ತಾರೆ, ಆ ಬ್ರಾಹ್ಮಣರ ಪಾದದ ಸುತ್ತು ದೇವರ ಪಾದ ಇರುತ್ತೆ, ಆ ಹೆಬ್ಬೆರಡಿನಲ್ಲಿ ಮೂರುವರೆ ಕೋಟಿ ತೀರ್ಥಗಳು ತಾವಾಗಿ ನಿಂತಿರುತ್ತೆ. ಆ ಅನುಸಂಧಾನದಿಂದ ಮಾಡಿದರೆ ಮಾತ್ರ ಬ್ರಾಹ್ಮಣರ ಪಾದೋದಕದಲ್ಲಿ ಮೂರುವರೆ ಕೋಟಿ ತೀರ್ಥಗಳು ಬರುತ್ತೆ. ಹಾಗಲ್ಲದೆ ಈ ಆಚಾರ ಬಂದಾರಲ್ಲ ಅವ್ರ ಪಾದಕ್ಕೆ ಸುರಿತೀನಿ ಅಂದ್ರೆ ಯಾವ ತೀರ್ಥಗಳು ಬರಲ್ಲ, ಏನೂ ಬರೋದಿಲ್ಲ. ಆದ್ದರಿಂದ ಆ ಭಗವಂತನ ಎಚ್ಚರಪೂರ್ವಕ ಪಾದ ಪ್ರಕ್ಷಾಳನ ಮಾಡಿದರೆ ಮಾತ್ರ ಅಲ್ಲಿ ಮೂರುವರೆ ಕೋಟಿ ತೀರ್ಥಗಳು ನಿಲ್ಲುತ್ತೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಮೂರುವರೆ ಕೋಟಿ ತೀರ್ಥಗಳುಂಟು ಅಂಗುಟದಿ, ಧಾರುಣಿಯ ಕೆಳಗಿಪ್ಪ ಜಲಸನ್ನದಿ. ಭೂಮಿಯ ಕೆಳಗೆ ವಿಶೇಷವಾಗಿ ಏನು ಆ ಬ್ರಹ್ಮಾಂಡದ ಕೆಳಗೆ ಜಲ ಇದೆ, ಆ ಜಲ ರೀತಿಯಲ್ಲಿ ವಿಶೇಷವಾದ ತೀರ್ಥಗಳಿವೆ. ಇನ್ನ ಬ್ರಹ್ಮಾಂಡ ಸ್ವಾಮಿ ಹೊತ್ತಿದ್ದಾನಲ್ಲ, ವಾಯುದೇವರು ಹೊತ್ತಿದ್ದಾರೆ, ಶೇಷದೇವರು ಹೊತ್ತಿದ್ದಾರೆ. ಆ ಶೇಷದೇವರನ್ನ ಹಿಡಿದು ನಿಲ್ಲಿಸಿದವರು, ಚೆನ್ನಾಗಿ ಹೊತ್ತವರು ವಾಯುದೇವರು ಕೂರ್ಮರೂಪದಿಂದ. ಆ ಕೂರ್ಮ ರೂಪದಿಂದಿರುವ ವಾಯುದೇವರನ್ನ ಹೊತ್ತವಳು ಲಕ್ಷ್ಮೀದೇವಿ ಶ್ರೀ ಕೂರ್ಮ. ಆ ಲಕ್ಷ್ಮೀದೇವಿಯನ್ನ ಕೂರ್ಮ ರೂಪದಿಂದ ಹೊತ್ತವ ವಿಷ್ಣು ಕೂರ್ಮ ನಮ್ಮ ಸ್ವಾಮಿ. ಅದನ್ನೇ ಹೇಳುತ್ತಾರೆ ಇಲ್ಲಿ, ನಾರಾಯಣನು ಕೂರ್ಮನಾಗಿ ಪೊತ್ತಿಹನಲ್ಲಿ ಸಾರ ಸುಂದರ ಮೂರ್ತಿ ತೀರ್ಥಪಾದ. ತೀರ್ಥಪಾದನಾದಂಥ ನಾರಾಯಣ ಕೂರ್ಮನಾಗಿ ಹೊತ್ತಿದ್ದಾನೆ. ಹೇಗೆ ನಾರಾಯಣನು ನಿಂದು ದೇಹ ದೇಹಂಗಳ ಭಾರ ಪೊತ್ತಿ ಹಸಿರಿ ವಾಯು ಸಹಿತ. ಹೇಗೆ ಬ್ರಹ್ಮಾಂಡದ ಕೆಳಗೆ ವಿಷ್ಣು ಕೂರ್ಮ, ಅದರ ಮೇಲೆ ಶ್ರೀಕೂರ್ಮ, ಅದರ ಮೇಲೆ ವಾಯುಕೂರ್ಮ, ಅದರ ಮೇಲೆ ಶೇಷದೇವರು, ಆ ಶೇಷದೇವರ ತಲೆ ಮೇಲೆ ಇಡೀ ಬ್ರಹ್ಮಾಂಡ ಹೇಗೆ ನಿಂತಿದೆಯೋ ಹಾಗೆಯೇ ನಮ್ಮ ಸುತ್ತೂ ಇರುವಂತಹ ವಿರಾಟ್ ರೂಪ ನಮ್ಮ ಈ ಪಿಂಡಾಂಡದ ಕೆಳಗೂ ಶೇಷದೇವರಿದ್ದಾರೆ. ಆ ಶೇಷದೇವರು ಸಾಕ್ಷಾತ್ತಾಗಿ ಹೊರೀತಾ ಇದ್ದಾರೆ. ಅವರ ಕೆಳಗೆ ವಾಯುದೇವರು ಕೂರ್ಮ ರೂಪದಿಂದ ಇದ್ದೇ ಇದ್ದಾರೆ. ಅವರ ಕೆಳಗೆ ಲಕ್ಷ್ಮೀದೇವಿ ಕೂರ್ಮ ರೂಪದಿಂದ ಇದ್ದೇ ಇದ್ದಾಳೆ. ಅವರ ಆಕೆ ಕೆಳಗೆ ಎಲ್ಲರನ್ನ ಹೊತ್ತು ನಾರಾಯಣ ಕೂರ್ಮ ರೂಪದಿಂದ ಇದ್ದಾನೆ. ಅದನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ನಾರಾಯಣನು ನಿಂದು ಎಲ್ಲಿ ಬ್ರಹ್ಮಾಂಡದಲ್ಲಿ ಮಾತ್ರ ಅಲ್ಲ, ದೇಹ ದೇಹಂಗಳ ಪ್ರತಿಯೊಂದು ದೇಹದ ಕೆಳಗೂ ಕೂಡ, ಏನು ಬ್ರಹ್ಮಾಂಡದೊಳಗಿರುವ ಪ್ರತಿಯೊಬ್ಬ ಜೀವರಾಶಿಯ ದೇಹದ ಕೆಳಗೆ ಈ ರೀತಿಯಲ್ಲಿ ದೇವ ಪೂರ್ಣ ರೂಪನಾಗಿ ನಿಂತು ಹೊತ್ತಿದ್ದಾನೆ, ಇಲ್ಲದಿದ್ರೆ ಎಲ್ಲರೂ ಉರುಳಿ ಬೀಳುತ್ತಾರೆ ಅಂದರು. ನಾರಾಯಣನು ನಿಂದು ದೇಹ ದೇಹಂಗಳ ಭಾರ ಪೊತ್ತಿಹ ಸಿರಿ ವಾಯು ಸಹಿತ, ಶ್ರೀಕೂರ್ಮ ವಾಯುಕೂರ್ಮ ಸಹಿತ ಹೊತ್ತಿದ್ದಾನೆ ಅಂತ ಹೇಳುತ್ತಾ, ಈ ರೀತಿ ಹರಿ ತನ್ನ ಪರಿವಾರ ಸಹಿತದಲ್ಲಿ ಶರೀರ ವ್ಯಾಪಾರ ಮಾಡುತ್ತಿರಲು. ಈ ರೀತಿ ಶ್ರೀಹರಿ ತನ್ನ ಪರಿವಾರ ಸಹಿತವಾಗಿ ಈ ಶರೀರದಲ್ಲಿ ನಿಂತು ವ್ಯಾಪಾರ ಮಾಡುತ್ತಾ ಇರುವ ಕಾಲಕ್ಕೆ ಅದು ತಿಳಿಯದಲೇ, ಕ್ರೂರರಿದು ತಿಳಿಯದಲೇ ನಾನೇ ಸ್ವತಂತ್ರನೆಂದು ಸಾರಿ ಸಾರಿಗೆ ನುಡಿಯುವ ದುರುಳ ಜನರ. ಇದು ಹೇಳುತ್ತಾರೆ ಇಲ್ಲಿ, ನಾನೇ ಸ್ವತಂತ್ರ ಅಂತ ಹೇಳೋರು ದುರುಳ ಜನರು. ಇದರಲ್ಲಿ ಇನ್ನಾಕಿರುವ ಭಾಗ ಇದೆ, ಅದು ಯಾರು ಅಂದ್ರೆ ನಾನೂ ಸ್ವತಂತ್ರ ಅಂತ. ಅಂದರೆ ನಾವು ಸ್ವಲ್ಪ ಪಾರಿಶ್ಯಾಗಿ ಹೇಳ್ತಾ ಇರ್ತೀವಿ, ಎಲ್ಲಾ ದೇವರೇ ರೀ ಮಾಡಿಸೋದು, ಆದರೆ ಏನಂತೆ ನಾವೊಂದು ಚೂರು ಮಾಡಬೇಕಲ್ಲ ಅಂತ ಹೇಳುತ್ತಾರೆ. ಅಂದ್ರೆ ನಾವೊಂದು ಚೂರು ಮಾಡುವುದು ಅಂದ್ರೆ ಅರ್ಥ ಏನು, ದೇವರಿಲ್ಲದೆ ನಾವೊಂದು ಚೂರು ಮಾಡುವುದಾ? ಇಲ್ಲ, ದೇವರೇ ಮಾಡಿಸೋದು ಅಂತ ಹೇಳ್ತೀರಾ, ಮತ್ತೆ ನಾವೊಂದು ಚೂರು ಮಾಡುವುದಂತ ಏನಾಯ್ತು? ಎಲ್ಲ ದೇವರೇ ಮಾಡಿಸೋದಾದ್ರೆ ನಾವೊಂದು ಚೂರು ಮಾಡುವುದು ಅಂದ್ರೆ ದೇವರಿಲ್ಲದೆ ನಾವು ಒಂದು ಚೂರು ಮಾಡುತ್ತೇವೆ ಅಂತ ಹೇಳುತ್ತೇವಲ್ಲ, ಅಥವಾ ನಾನೇ ಮಾಡುತ್ತೇವೆ ಅಂತ ಹೇಳುತ್ತೇವಲ್ಲ. ಎಲ್ಲ ದೇವರೇ ಮಾಡಿಸುವಾಗ ದೇವರಿಲ್ಲದೆ ನಾನು ಚೂರು ಮಾಡಬಲ್ಲೆ ಅಂತ ಯಾರು ಹೇಳುತ್ತಾರೋ ಅವರು ದುರುಳರು ಅಂತ ಹೇಳುತ್ತಾರೆ. ಅದಕ್ಕೆ ಹೇಳುತ್ತಾರೆ, ಕ್ರೂರವಿದು ತಿಳಿಯದಲೇ ನಾನೇ ಸ್ವತಂತ್ರನೆಂದು ಸಾರಿ ಸಾರಿಗೆ ನುಡಿಯುವ ದುರುಳ ಜನರ. ಪೌರುಷಕ್ಕೆ ಏನೆಂಬೇ ಸ್ವತಂತ್ರ ತಾನಾಗೆ ಶಾರೀರಕ್ಕೆ ವ್ಯಾಧಿ ಬರುವದ್ಯಾಕೂ. ಆ ಪೌರುಷ ಏನಪ್ಪ, ನಾನೇ ಸ್ವತಂತ್ರ ಸ್ವತಂತ್ರ ಅಂತ ಹೇಳ್ತಾರಲ್ಲ, ಅವರ ಆ ಮಾತಿಗೆ ಏನು ಆಶ್ಚರ್ಯಪಡಬೇಕು? ಅವರೇ ಸ್ವತಂತ್ರರಾಗುವುದಾದ್ರೆ ಶರೀರಕ್ಕೆ ವ್ಯಾಧಿ ಯಾಕೆ ಬರುತ್ತೆ? ಬರಲೇಬಾರದಲ್ಲ. ಕಾಲಕ್ಕ ಸರ್ವ ಕಾಲದಿ ಸುಖಾಪೇಕ್ಷೆ ಮಾಡುವ ನರಗೆ ಮೀರಿ ತ್ರಯತಾಪದಲ್ಲಿ ಬಳಲಿ ನರಕ ಸೇರುವ ಬಗೆಯಾಗೆ ತೋರುತ್ತಿದೆ ಆಶ್ಚರ್ಯ. ಯಾವಾಗ್ಲೂ ಸುಖಾಪೇಕ್ಷೆ, ಸುಖ ಬೇಕು ಸುಖ ಬೇಕು ಅಂತನ್ನುವನಿಗೆ ಈ ಜನ್ಮದಲ್ಲಿ ಯಾವಾಗ್ಲೂ ಮೂರು ಕಾಲದಲ್ಲೂ ಬಳಲಿ 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 ಕೊನೆಗೆ ಸ್ವರ್ಗ ಸೇರಬೇಕಲ್ಲ ಸ್ವತಂತ್ರನಾಗಿದ್ರೆ, ಇಲ್ಲ ನರಕ ಸೇರುತ್ತಾನಲ್ಲ, ಅದು ಯಾಕೆ ಗೊತ್ತಾ ಅಂತ ಹೇಳುತ್ತಾರೆ. ಶಾರೀರ ಮೊದಲಾದ ಕರಣಗಳು ವಾರ ವಾರಕ್ಕೆ ದೃಢವ ನಾಪೇಕ್ಷೆಯಾದವಗೆ ಭರದಿ ಮಧ್ಯ ದಿನಾಶ ಬರುವುದೇನು. ಶರೀರ ಕರಣಗಳು ಅಂದ್ರೆ ಎಲ್ಲ ಇಂದ್ರಿಯಗಳು ವಾರ ವಾರಕ್ಕೆ ದೃಢವನ್ನ ಅಪೇಕ್ಷೆಯಾದ ಬಗ್ಗೆ ದಿನ ದಿನಕ್ಕೆ ದೃಢವಾಗಿರಬೇಕು ಅಂತ ಅಪೇಕ್ಷೆ ಪಡ್ತಾನೆ, ಅವನು ಸ್ವತಂತ್ರನಲ್ಲ. ಅದಕ್ಕೆ ಇಂದ್ರಿಯಗಳ ನಾಶ ಆಗಿಬಿಡುತ್ತೆ ಮಧ್ಯದಲ್ಲಿ. ಒಂದು ವೇಳೆ ಸ್ವತಂತ್ರನಾಗಿದ್ರೆ ಜೀವಗೆ ನಾಶ ಆಗ್ಬಿಡುತ್ತಪ್ಪ ಇಂದ್ರಿಯಗಳಿಗೆ. ಕೈ ಕತ್ತರು ಸೋಯಿತು, ಕೈ ಕಾಲು ಕೆಲಸ ಮಾಡದೆ ಆಯಿತು, ಕಿಡ್ನಿ ಫೇಲ್ಯೂರ್ ಆಯಿತು, ಇವೆಲ್ಲ ಹೇಗಾಗುತ್ತೆ? ನಾವೇ ಸ್ವತಂತ್ರ ಆಗಿದ್ರೆ ಎಲ್ಲ ಚೆನ್ನಾಗಿರಬೇಕಲ್ಲ. ದೂರ ದೇಶಗಳೆಲ್ಲ ತಿರುಗಿ ಬರುವೇನೆಂದು ಸಾರೆ ದಲಿ ವಶ ಮೃತ್ಯು ಮೃತ್ಯು ವಶವಾಹದೇನು. ದೂರ ದೇಶಗಳಲ್ಲಿ ತಿರುಗಿ ಬರ್ತೇನೆ ಅಂತ ಹೇಳಿ ಹೊರಟದ್ದು ಮನೆ ಮುಂದೆ ಸತ್ತದ್ದು ಯಾಕಪ್ಪ ಅಂತ ಕೇಳುತ್ತಾರೆ. ಅಷ್ಟೇ ಅಲ್ಲ, ನಾನೇ ದೇವರು ನಾನೇ ದೇವರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುತ್ತಾರಲ್ಲ ಅವರ ಕುರಿತು ಹೇಳುತ್ತಾರೆ. ಸಾರೆ ದೂರವ ಕಾಣ ದಿಪ್ಪ ಮೂಡನು ತಾನು ಅಪಾರ ಮಹಿಮಗೆ ಸಮ ನೆನೆಸುವನೆ. ಒಂದಿಷ್ಟು ಕಣ್ಣೆತ್ತಿ ಹೀಗೆ ನೋಡಿದ್ರೆ ದೂರದ ವಸ್ತು ಕಾಣಿಸೋದಿಲ್ಲ, ಅದು ಎರಡಾಗೋ ಮೂರಾಗೋ ಕಾಣಿಸ್ತಾ ಇರುತ್ತೆ, ಇದ್ದದ್ದು ಕಾಣಿಸ್ತಾ ಇರಲ್ಲ. ಇಂಥ ಮೂಢ ಇವ ದೇವರಿಗೆ ಸಮಾನ ಆಗ್ತಾನ ಅಂದ್ರೆ ನಾನೇ ದೇವರು ನಾನೇ ದೇವರು ಅಂತ ಹೇಳಿಕೊಳ್ಳುವಂಥವರನ್ನ ಖಂಡನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಸಾರೆ ದೂರವ ಕಾಣ ದಿಪ್ಪ ಮೂಢನು ತಾನು ಅಪಾರ ಮಹಿಮಗೆ ಸಮಾನೆನಿಸುವನೆ. ಒಂದು ವೇಳೆ ಹಾಗೆ ಹೇಳಿದರೆ ಯಾರು ಹೇಳುತ್ತಾರೋ ನಾನೇ ದೇವರು ನಾನೇ ದೇವರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೋ ಅಂದ್ರೆ ನಾನು ದೇವರಾಗಿ ಬಿಡ್ತೇನೆ ಅಂತ ಹೇಳ್ತಾರೋ ಅಥವಾ ಇಲ್ಲಿ ನಾನು ಬೇರೆ ಅಲ್ಲಿ ಒಂದು ಅಂತ ಹೇಳ್ತಾರೋ ಅಂಥವರ ಮಾತುಗಳೇನಾಗುತ್ತೆ? ವರವಾದ ಪ್ರತ್ಯಕ್ಷ ಶಬ್ದ ಅನುಮಾನ ಅಪೌರುಷೇಯವಾದ ನಿಗಮಗಳಿಗೆ ದೂರವಾಗಿ ಹ ಮಾತು ಸಜ್ಜನದ ಕಂಗಳಿಗೆ ತೋರ ದೈಯ ನಿಜವು ಎಂದೆಂದಿಗೆ. ಆ ಪ್ರತ್ಯಕ್ಷ ಶಬ್ದ ಅನುಮಾನ ಇವಕ್ಕೆಲ್ಲ ಅಪೌರುಷೇಯವಾದ ನಿಗಮಗಳು ವೇದಗಳು ಇವಕ್ಕೆಲ್ಲ ದೂರವಾಗಿರುವ ಮಾತಯ್ಯ ಯಾರು? ನಾನೇ ದೇವರು ಅಹಂ ಬ್ರಹ್ಮಾಸ್ಮಿ ನಾನೇ ದೇವರಾಗಿದ್ದೇನೆ ನಾನೇ ದೇವರಾಗ್ತೇನೆ. ಇಲ್ಲಿ ಮಾತ್ರ ಹೀಗಿದೆ, ಈ ಶರೀರ ಹೋದ ಕೂಡಲೇ ದೇವರಲ್ಲಿ ನಾನು ಐಕ್ಯ ಆಗಿಬಿಡುತ್ತೇನೆ ಅಂತ ಹೇಳುವ ಮಾತೇನಿದೆ ಇದು ಸತ್ಯಕ್ಕೆ ದೂರವಾದ ಮಾತಯ್ಯ. ಸಜ್ಜನರಿಗೆ ಇದು ನಿಜ ಅಂತ ಎಂದಿಗೂ ಅನಿಸಲ್ಲ. ಅಲ್ಲ, ನೀವು ಹಾಗೆ ಹೇಳ್ತೀರಾ, ಅವರೇನು ಕಡಿಮೆಯ? ಮೀಮಾಂಸ ಅದು ಇದು ಎಲ್ಲದರಲ್ಲಿ ಮಹಾಪಂಡಿತರಾಗಿ ಎಲ್ಲರನ್ನ ಪಲ್ಟಿ ಹೊಡೆಸುವಂತಹ ಮಹಾಪಂಡಿತರೇ ಇರ್ತಾರಲ್ಲ, ಅವರಿಗೆ ನಿಜ ತೋರಲ್ಲೇನು, ನಿಮಗೆ ಮಾತ್ರ ತೋರತ್ತೇನು? ಅದ್ವೈತಾದಿ ಏನು ಆ ಸಿದ್ಧಾಂತಗಳೇನಿವೆ ಮತಗಳೇನಿವೆ ಅವರಿಗೆ ಏನು ತೋರಿಲ್ವಾ? ನೀವ್ಯಾಕೆ ಅವ್ರನ್ನ ಟೀಕಾ ಮಾಡ್ತೀರಾ? ಅವರಿಗೂ ಸತ್ಯ ತೋರಿದೆ ಅಂತ ಯಾಕೆ ನೀವು ಒಪ್ಪಲ್ಲ ಅಂದ್ರೆ ಹೇಳ್ತಾರೆ, ಅವರಿಗೆ ಸತ್ಯ ತೋರಿಲ್ಲ ಆದ್ದರಿಂದನೇ ಹೇಳ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಹಾಗ ಅದವರು ಯಾಕೆ ಹಾಗೆ ಹೇಳಿದ್ರು? ಅವರೆಲ್ಲ ಪಂಡಿತರೇ ಅಲ್ಲ ಅಂದ್ರೆ ವೈಕಾರವಾಗಿದ್ದ ಚಿತ್ತ ವಿಭ್ರಮದಿಂದ ಶಾರೀರ ಸ್ಮರಣೆಯನ್ನು ಇಲ್ಲದಿಪ್ಪ ನರಾಧಮನು ನಾನ್ ತಾನು ನಾನಾ ವಾಕ್ಯವ ನುಡಿಯೇ ಧೀರರಿಗೆ ಪ್ರಾಮಾಣ್ಯವೆನಿಸುವುದೇ. ಅವರಿಗೆ ಚಿತ್ತ ವಿಭ್ರಮ, ಪಿತ್ತ ಜಾಸ್ತಿ ಆಗಿ ಚಿತ್ತ ವಿಭ್ರಮದಿಂದ ಮೈ ಮೇಲೆ ಎಚ್ಚರವೂ ಕಳ್ಕೊಂಡಿರತಕ್ಕಂತಹ ವ್ಯಕ್ತಿಗಳು ನಾನಾ ನರಾಧಮರು, ಅವರು ನಾನಾ ವಾಕ್ಯಗಳು ನುಡಿದ ಕಾಲಕ್ಕೆ ದೊಡ್ಡ ದೊಡ್ಡ ಗ್ರಂಥಗಳು ಬರೆದವು, ಅದು ಧೀರರಿಗೆ ಜ್ಞಾನಿಗಳಾದವರಿಗೆ ಪ್ರಮಾಣ ಅಂತ ಅನಿಸುತ್ತಾ ಅನ್ನಿಸೋದೇ ಇಲ್ಲ, ಅದರ ಪ್ರಾಮಾಣ್ಯ ಬುದ್ಧಿ ಬರೋದೇ ಇಲ್ಲ ಅದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಏನು ಆಚಾರ್ಯಕ್ಕಿಂತ ಮುಂದೆ ಬಂದಿರತಕ್ಕಂತಹ 21 ಕುಭಾಷ್ಯಗಳೇನಿದೆ ಅದರ ಖಂಡನೆಯನ್ನ ಇಲ್ಲಿ ಮಾಡುತ್ತಾ ಇದ್ದಾರೆ. ಕರವ ಚಲಿಸುವ ಶಕ್ತ ನಾಹದಿದ್ದವನಾಗಿ ಮೇರು ಎತ್ತುವೆನೆಂಬ ಮೃಷವಾದಿ ತೆರದಿ. ಒಬ್ಬ ಇದ್ದಾನೆ, ಅವನಿಗೆ ಕೈಯೇ ಎತ್ತಲಿಕ್ಕೆ ಆಗ್ತಾ ಇಲ್ಲ, ಆದರೆ ಅವನು ಹೇಳ್ತಾನೆ ನಾನು ಮೇರು ಪರ್ವತ ಎತ್ತು ಬಿಡ್ತೇನೆ ಅಂತ. ಅವನ ಕೈ ಎತ್ತಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ, ಮೇರು ಪರ್ವತ ಎಲ್ಲಿ ಎತ್ತಲಿಕ್ಕಾಗುತ್ತೆ? ಒಂದು ವೇಳೆ ಕೈಯೇ ಎತ್ತಲಾರದವ ನಾನು ಮೇರು ಪರ್ವತ ಎತ್ತು ಬಿಡ್ತೇನೆ ಅಂತ ಹೇಳಿದರೆ ಅವನನ್ನು ನೋಡಿದರೆ ಏನಾಗುತ್ತೆ? ವರಳಿ ಕೊಂಡದಕ್ಕೆ ಅವನ ಮರಳಿ ನೋಡುವರಿಗೆ ಸ್ವಾರಸ್ಯ ಎನಿಸುವುದೇ ಎಂದಿಗನ್ನ. ಅವನೇನೋ ಎಲ್ಲರಿಗೂ ಹೇಳುತ್ತಾನೆ, ಬಂದವರಿಗೆಲ್ಲ ನಾನು ಮೇರು ಪರ್ವತ ಎತ್ತು ಬಿಡ್ತೇನೆ ನೋಡಿ ನೋಡಿ ಅಂತ ಹೇಳ್ತಾ ಇದ್ದಾನೆ. ಆದರೆ ಪ್ರತ್ಯಕ್ಷ ಗೊತ್ತಾಗ್ತಾ ಇದೆ ಅವನ ಕೈಯೇ ಅವನು ಎತ್ತಿಕೊಳ್ಳಲಾರ ಅಂತ. ಅಂಥವ್ರು ನೋಡಿದ್ರೆ ಸ್ವಾರಸ್ಯ ಅನಿಸತ್ತ? ಅವನ್ ನೋಡಿ ನಗುವುದೂ ಇಲ್ಲ, ಪಾಪ ಬುದ್ಧಿ ಕೆಟ್ಟಿದೆ ಅಂತ ಹೊರಟು ಹೋಗ್ತೇವೆ. ಶ್ರೀರಮಣ ಸರ್ವೇಶ ಗುರು ವಿಜಯ ವಿಠಲರೇಯ ಸಾರಿ ಗಾಣದೆ ಇದ್ದ ಸ್ವತಂತ್ರನು. ಅದ್ಭುತವಾದ ಸ್ವತಂತ್ರ ಮೂರ್ತಿ ಸ್ವಾಮಿ ಇದ್ದಾನೆ, ಅವನ ಕಾಲಿಗೆ ಬಿದ್ದಿರುವರು ನಾವು, ಅಂದರೆ ಅವನೇ ನಮ್ಮನ್ನು ಉದ್ಧಾರ ಮಾಡುತ್ತಾ ಇದ್ದಾನೆ. ಈ ಎಚ್ಚರವಿಲ್ಲದೆ ನಾನೇ ನಾನೇ ಅಂತ ಹೇಳುವಂಥವರು ಏನಿದ್ದಾರಲ್ಲ ಅವರು ಹೀಗೆ ಹಾಳಾಗಿ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ನೋಡಬೇಕು, ಬೇರೆ ಮತದವರನ್ನ ಬಿಡೋಣ, ನಮ್ಮಲ್ಲೇ ನಾವು ನೋಡೋಣ. ನಾವು ಮಧ್ವಾಚಾರ ಸಿದ್ಧಾಂತವನ್ನ ಇಚಾಚೂ ತಪ್ಪದೆ ಚೆನ್ನಾಗಿ ಅನುಕರಿಸೋರು ಹೋದಲ್ವೋ, ಆದರೆ ನಾವು ಮಾಡೋದೇನು? ಸಂಕಲ್ಪ ಕಾಲಕ್ಕೆ ಸ್ವಾಮಿ ನೀ ಮಾಡಿಸಿದ್ದು ನೀ ಮಾಡಿಸೋದು ಅಂತ ಸಂಕಲ್ಪ, ಕೃಷ್ಣಾರ್ಪಣ ಬಿಡುವ ಕಾಲಕ್ಕೆ ನೀ ಮಾಡಿಸಿದ್ದಯ್ಯ ಅಂತ ಕೃಷ್ಣಾರ್ಪಣ, ಮಾಡುವ ಕಾಲಕ್ಕೆ ಮಾತ್ರ ನಾ ಮಾಡಿದೆ ದೇವರ ಎಚ್ಚರವೇ ಕಳೆದು ಹೋಗಿರುತ್ತೆ. ಯಾರಾದರೂ ಕೇಳಿದರೆ, ಯಾರ್ರಿ ರಾಯರಿಗೆ 108 ಲೀಟರ್ ಅಭಿಷೇಕ ಮಾಡಿಸಿದ್ದು? ನಾನು. ಥಟ್ ಅಂತ ಉತ್ತರ ಬರುತ್ತೆ. ಆ ನಾನು ಅನ್ನುವಾಗ ಒಳಗೆ ಸ್ವಾಮಿ ಮಾಡಿಸಿದ್ದು ಎಂಬ ಎಚ್ಚರ ಎಂದೋ ಭೂಸ್ಥಾಪಿತ ಆಗಿರುತ್ತೆ. 100 ಲೀಟರ್ ರಾಯರಿಗೆ ಪಂಚಾಮೃತ ಮಾಡಿಸಿದರೆ ನಾನು ಅಂತ 1000 ಜನಕ್ಕೆ ಹೇಳಿಕೊಳ್ಳದಿದ್ರೆ ಹೊಟ್ಟೆಯಾಗ ಸಂಕಟ ಕಡಿಮೆಯೇ ಆಗುವುದಿಲ್ಲ. ಆ ಒಳಗೆ ನಾನು ಅಂತ ಇಟ್ಟುಕೊಂಡು ಬದುಕ್ತಾ ಇದ್ದೇವೆ ನಾವು. ಬೇರೆ ಮತದವರು ಖಂಡಿಸೋದಲ್ಲ, ನಮಗೇ ಒಗ್ಗರಣೆ ಕೊಡ್ತಾ ಇದ್ದಾರೆ. ಮಧ್ವಾಚಾರ್ಯ ಸಿದ್ಧಾಂತ ಅಂತ ಹೇಳಿಕೊಂಡು ನೀವು ಹೇಳೋದೊಂದು ಮಾಡೋದೊಂದು ಆಗ್ತಾ ಇದೆ. ಏನು ಮಾಡ್ತಾ ಇದ್ದೀರಿ ನೋಡ್ರಿ, ಪಾಲಿಶ್ಡ್ ಆಗಿ ಆತ್ಮವಂಚನೆ ಮಾಡಿಕೊಡ್ತಾ ಇದ್ದೀರಾ. ಸಂಕಲ್ಪ ಕಾಲಕ್ಕೆ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಬರುತ್ತೆ. ಮಾಡುವ ಕಾಲಕ್ಕೆ ಮಾತ್ರ ಎಲ್ಲ ನಾನೇ. ಅದಕ್ಕೆ ನೋಡಿ, ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಆದರೆ, ಒಂದು 10 ಜನಕ್ಕೆ ಒಂದು 50 ಜನಕ್ಕೆ ಊಟ ಹಾಕಿದರೆ, ಒಳ್ಳೆ ಭಕ್ಷ್ಯಗಳು ಮಾಡಿಸಿ ಹಾಕಿದರೆ, ಅವರು ಬಂದು ಊಟ ಮಾಡಿ ಹೋಗುವ ಕಾಲಕ್ಕೆ ಹೇಳ್ತಾರೆ, ಆಹಾಹಾ ಬಹಳ ಚೆನ್ನಾಗಿ ಮಾಡಿದ್ದೀರಾ, ಅದ್ಭುತವಾಗಿ ಮಾಡಿದ್ದೀರಾ ಅಂತ ಹೇಳುವ ಕಾಲಕ್ಕೆ ಯಜಮಾನನ ಮುಖ ಹೇಗಿರುತ್ತೆ ಹೇಳಿ? ಇಷ್ಟಗಲ ಆಗಿರುತ್ತೆ. ಆದರೆ ಬಾಯಿಂದ ಹೇಳೋದೇನು, ಎಲ್ಲರೀ ದೇವರೇ ಎಲ್ಲ ಮಾಡಿಸಿದ್ದು ಅಂತ. ಆ ಬಂದವರಲ್ಲಿ ಯಾರಾದರೂ ಹೇಳಿ ನಿಮ್ಮ ಮುಖ ನೀವೇನು ಮಾಡಿಸ್ತೀರಾ, ದೇವರೇ ಎಲ್ಲ ಮಾಡಿಸಿದ್ದು ಅಂದರೆ ಮತ್ತವ್ರನ್ನ ಕರೆಯೋದೇ ಇಲ್ಲ. ಯಾಕೆ ಅಂದ್ರೆ ನೀವು ಮಾಡಿಸಿದ್ದೀರಾ ಅಂತ ಹೇಳೋದ್ರಲ್ಲಿ ಆನಂದ ಒಂದು ಕಡೆ ಉಕ್ಕಿ ಹರಿತಾ ಇದೆ, ಬಾಯಿ ಮಾತಷ್ಟೇ ದೇವರು ಮಾಡಿಸಿದ್ದು ಅಂತ. ನಮ್ಮನ್ನು ನಾವು ಮೋಸ ಮಾಡಿಕೊಳ್ತಾ ಇರ್ತೇವೆ. ಒಂದು ವೇಳೆ ಯಾವುದಾದ್ರೂ ಕೆಲಸ ಆಗುವಾಗ ಪಕ್ಕದಲ್ಲಿರುವ ವ್ಯಕ್ತಿ ಆ ಕೆಲಸ ಮಾಡಿಬಿಟ್ಟಿದ್ದಾನೆ, ನಾವದ್ರು ಮಾಡಲೇ ಇಲ್ಲ, ಯಾರೋ ಬಂದ್ರು ನಮ್ಮನ್ನು ಹೊಗಳಿದ್ರು, ನೀವೇ ಮಾಡಿದ್ದು ಅಂದ್ರೆ ಆ ಪಕ್ಕದಲ್ಲಿ ವ್ಯಕ್ತಿ ಕೂತೇ ಇದ್ದಾನೆ ಮಾಡಿದವ, ಅವನೆದುರಿಗಿರುವಾಗ ನಾವು ಹೇಳ್ತೀವ, ಇಲ್ಲರಿ ಆತ ಮಾಡಿದ್ದು ಅಂತ ಹೇಳಿಬಿಡ್ತೇವೆ. ಒಳಗೆ ದೇವನೊಬ್ಬನಿದ್ದಾನೆ, ಅವನೇ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ನಮಗಿದ್ದಿದ್ರೆ ಯಾರಾದರೂ ಬಂದು ನಮ್ಮನ್ನು ಹೊಗಳಿದ್ರೆ, ಇಲ್ಲರಿ ಅವನೇ ಮಾಡಿಸಿದ್ದು ಅಂತ ಸ್ಪಷ್ಟ ಹೇಳ್ತೀವಿ. ಅವನ ಎಚ್ಚರವೇ ಕಳ್ಕೊಂಡಿರ್ತೀವಿ. ನಮ್ಮ ಅಹಂಕಾರದ ಮೇಲೆ ತೃಪ್ತಿ, ನಮಗೆ ನಾನು ಅಂತ ಹೇಳಿಕೊಂಡು ಸಂತೋಷ ಪಡುವುದರಲ್ಲಿ ಬರುವ ತೃಪ್ತಿ ದೇವರನ್ನ ಕಂಡರೂ ಬರುವುದಿಲ್ಲ. ಆ ಥರ ಆಗಿದೆ ನಮ್ಮ ಪರಿಸ್ಥಿತಿ. ಆದ್ದರಿಂದ ನಮ್ಮೊಳಗಿರುವ ಈ ಭೂತ ಬಿಡಿಸಿಕೊಳ್ಳಿ ಅಂತ ದಾಸರಾಯರು ಎಚ್ಚರ ಕೊಡತಾ ಇದ್ದಾರೆ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.
ನಿಮ್ಮ ಪುಸ್ತಕ ಇಲ್ಲೇ ಇಟ್ಟಿರಲಿಲ್ಲ ಅಣ್ಣ.